ಆದರೆ ಈ ಬಿಂಬ ಪ್ರಾಣ ರೂಪದಲ್ಲಿ ನಿಂತ ಬಿಂಬ ನಮಗೆ ನಮ್ಮ ಯೋಗ್ಯತೆಗೆ ತಕ್ಕಂಥ ಏನಿದೆಯೋ ಅದು ಪ್ರಕಟ ಮಾಡಲಿಕ್ಕೆ ಸಿದ್ಧನಾದ ಆ ರೀತಿಯಲ್ಲಿ ನಾವು ನಿಂದನನ್ನೇ ರಾಮ ಕೃಷ್ಣಾದಿ ರೂಪಗಳಿಂದ ಚಿಂತನೆ ಮಾಡಬೇಕು. ಅಂದರೆ ನಿಮ್ಮ ಎದುರಿಗೆ ಏನು ಚಿತ್ರ ಹೊರ ಇಡ್ತೀರಾ ಅಥವಾ ಪ್ರತಿಮಾ ಇಡ್ತೀರಾ? ಪ್ರತಿಮಾ ಅಂದರೆ ದೊಡ್ಡ ತಾಳ ಪ್ರತಿಮಾ ಏನಿಲ್ಲ, ನಿಮ್ಮ ತಕ್ಕಂಥ ಏನು ಇಟ್ಕೊಳ್ತೀರೋ ಅದರಲ್ಲಿ ಬಿಂಬನನ್ನೇ ಆ ಆಕಾರದಲ್ಲಿ ಚಿಂತನೆ ಮಾಡಬೇಕು. ಇಷ್ಟು ಮಾಡಬೇಕು ಅಷ್ಟೇ. ಯಾಕೆ ಇಲ್ಲಿಗೆ ಬಂದರೂ ಕೂಡ ಸ್ವಾಮಿಗಳು ಮೊದಲಾದವರೆಲ್ಲ ಇಲ್ಲಿ ಪ್ರತಿಷ್ಠಾ ಮಾಡಿದ್ದರೂ ಕೂಡ ಹಾಗೆ ಆ ದೇವರಿಗೆ ನಮಸ್ಕಾರ ಮಾಡಲಿಕ್ಕಿಲ್ಲ. ನೋಡಿ ಅಲ್ಲಿ ದೇವರೇ ಇದ್ದಾರಲ್ಲ, ಮಹ ಮಾಡಲಿಕ್ಕಿಲ್ಲ. ಬಿಂಬನನ್ನು ಅಲ್ಲಿ ಐಕ್ಯ ಚಿಂತಿಸಿ ನಮಸ್ಕಾರ ಮಾಡಬೇಕು. ಈ ಚಿಂತನೆ ಗೊತ್ತಿರಲ್ಲ ಅಲ್ವಾ? ಅಲ್ಲಿ ದೇವರನ್ನ, ವಾಯುದೇವರನ್ನ, ಲಕ್ಷ್ಮೀ ದೇವಿಯನ್ನ, ದೇವರನ್ನ ಗೋಲಪತ್ರೆ ಚಿಂತನೆ ಮಾಡಿ ನಂತರ ನಮ್ಮ ಹೃದಯದಲ್ಲಿರುವ ದೇವರನ್ನ ಅಲ್ಲಿ ಐಕ್ಯ ಚಿಂತನೆ ಮಾಡಿ ನೀನೇ ಅಲ್ಲಿದ್ದೀಯ ಅಂತ ನಮಸ್ಕಾರ ಮಾಡಬೇಕು. ಒಟ್ಟಾರೆ ಬಿಂಬನನ್ನು ಬಿಟ್ಟು ನಮಸ್ಕಾರ ಎಲ್ಲೂ ಇಲ್ಲ. ನಮಗಿಂತ ದೊಡ್ಡವರು ಕೈ ಮುಗಿದು ನಮಸ್ಕಾರ ಮಾಡಿದರು ಆವಾಗ ಹೇಗೆ ಅಂದರೆ ಅವರೊಳಗಿರುವ ಬಿಂಬವನ್ನು ಚಿಂತನೆ ಮಾಡಿ ನಮ್ಮ ಬಿಂಬ ಅಲ್ಲಿದ್ದಾನೆ ಆ ಆಕಾರದಲ್ಲಿ ಎಂದು ಚಿಂತನೆ ಮಾಡಿ ಇವನೇ ಅಲ್ಲಿರುವವ ನಮಸ್ಕಾರ ಸಲ್ಲಿಸಬೇಕು. ಒಟ್ಟಾರೆ ಪೋಸ್ಟ್ ಎಲ್ಲಿಗೆ ಹೋಗಬೇಕು ಪ್ರತಿಯೊಂದೆಲ್ಲ ಅಂದರೆ ಇವನ ಮೂಲಕವೇ ಎಲ್ಲ ಕಡೆ ಹೋಗಬೇಕು. ಆದ್ದರಿಂದ ನಾವು ನೀತ ಗುರುಗಳು ಸಿಗಲಿಕ್ಕೆ ಕೊಡಲು ಕೂಡ ಅವಶ್ಯವಾಗಿ ಚಿಂತನೆ ಮಾಡಲೇಬೇಕಾಗಿತ್ತು. ಈ ಬಿಂಬ ರೂಪದ ಚಿಂತನೆ ಮಾಡಿ ಅವಶ್ಯ ಅಂಥ ಭಗವಂತ ನಮಗೆ ಸೃಷ್ಟಿಗೆ ತರುವ ಸೃಷ್ಟಿಗೆ ತರುವುದು ಅಂದರೆ ಅನಾದಿ ಕಾಲದಿಂದ ಜೀವನ ತನ್ನ ಉದರದಲ್ಲಿ ಇಟ್ಟುಕೊಂಡ ಶ್ರೀಹರಿ ಅವರ ಕರ್ಮಾನುಸ ಅಂದರೆ ಅವರ ಶ್ವಾಸಕ್ರಿಯೆಯನ್ನು ಮಾಡಿಸ್ತಾ ಅದರ ಮೂಲಕವೇ ತಾನೇ ಅವರ ಲಿಂಗದೇಹದೊಳಗಿರತಕ್ಕಂಥ ಕರ್ಮದ ಬೀಜ ಅದು ಅನಾದಿ. ಕರ್ಮ ಅನಾದಿ ಎಂಬುದಕ್ಕೆ ನಿರ್ವಚನೆ ಇದೆ. ಕರ್ಮದ ಬೀಜ ಅದರೊಳಗೆ ಕರ್ಮದ ಪ್ರಭಾವ ಇದೆ ಅವೆಲ್ಲವೂ ಕೂಡ ಅನಾದಿಯಾದ ಅಂಥ ಅನಾದಿಯಾದ ಕರ್ಮದ ಬೀಜವನ್ನು ಭಗವಂತ ಚೆನ್ನಾಗಿ ಪಕ್ವಗೊಳಿಸ್ತಾನೆ. ಪಕ್ವಗೊಳಿಸಿ ಜೀವನನ್ನು ಯಾವ ಜೀವನ ಲಿಂಗದೇಹ ಅದರ ಬಗ್ಗೆ ಅವಿದ್ಯಾ ಅಂದರೆ ಅಜ್ಞಾನದ ಬೀಜ, ಕಾಮ ಬೀಜ, ಕರ್ಮ ಬೀಜ ಪಕ್ವ ಆಗಿರುತ್ತೋ ಅಂಥ ಜೀವರಾಶಿಗಳನ್ನು ಮಾತ್ರ ಹೊರತೆಗೆದು ಅವರನ್ನು ಸೃಷ್ಟಿಗೆ ತರ್ತಾನೆ. ಅವರೆಷ್ಟಿರ್ತಾರೆ? ಮುಷ್ಟಿ ದೇವರ ಮುಷ್ಟಿಯಲ್ಲಿ ಹಿಡಿಯುವಷ್ಟಿರ್ತಾರೆ. ಎಷ್ಟು ಹಿಡಿತಾರೆ? ಅನಂತ ಹಿಡಿಯುತ್ತಾರೆ. ಅಷ್ಟೇ ಜಾಸ್ತಿ ಆತನ ಈ ಕೈಯಲ್ಲಿ ಹಿಡಿಯುವ ಅನಂತ ಜೀವರಾಶಿಗಳನ್ನು ಹೊರಗೆ ತೆಗೆದ. ಅದನ್ನೇ ಇಲ್ಲಿ ಚೋಡಶ್ರು ಎಸ್ಮಿನ್ ಕಲ್ಪೆ ಯೇ ಜೀವಾ ಸೃಜ್ಯ. ಯಾವ ಕಲ್ಪದಲ್ಲಿ ಯಾವ ಜೀವರಾಶಿಗಳು ಸೃಷ್ಟಿಗೆ ಬರಲಿಕ್ಕೆ ಯೋಗ್ಯರೋ ಅಂಥ ಜೀವರಾಶಿಗಳನ್ನು ತಾವತ್ತೇ ಕಲ್ಪ ಬರೆಯಲ್ಲ. ಆ ಕಲ್ಪ ಬರುವವರು ಯಾವ ಯಾವ ಕಲ್ಪದಲ್ಲಿ ಯಾವ ಯಾವ ಜೀವರಾಶಿಗಳು ಅವರವರ ಲಿಂಗ ಶರೀರದಲ್ಲಿರುವ ಕರ್ಮ ಬೀಜ ಪಕ್ವ ಆಗಿ ಬರಬೇಕೋ ಆಯಾ ಕಲ್ಪದಲ್ಲೇ ಅವರನ್ನು ತೆಗೆದಾನೆ.
ಅವನೇ ಕರ್ಮ ಬೀಜ ಪಕ್ವ
ಮಾಡಬೇಕು. ಅವನೇ ಕರ್ಮ ಬೀಜಗಳಿಗೆ ಕರ್ಮ ನಾಮಕಾಣಿಸಿಕೊಂಡು ಪಕ್ವ ಮಾಡುವುದು ಅವನೇ. ಎರಡು ಮಾತಿಲ್ಲ. ಅವನೇ ಏನು ಮಾಡುತ್ತಾನೆ ಅಂದರೆ ಯಾವ ಯಾವ ಕಲ್ಪದಲ್ಲಿ ಯಾರ್ಯಾರು ಬರಬೇಕೋ ಅಂತ ತೊಂದರೆ ಕೆಟ್ಟ ಕಲ್ಪದಲ್ಲಿ ಎಲ್ಲ ಬರಲ್ಲ ಅಂತ ಅರ್ಥ ಇಲ್ಲ. ಅವರನ್ನೆಲ್ಲ ಚೆನ್ನಾಗಿ ಮರಳಿಸ್ತಾನೆ. ಎಲ್ಲರಲ್ಲಿ ತಾನೇ ಇರ್ತಾನೆ. ಅನಾದಿತ ತಾನು ಜೀವನ ಅಡುಗಿಸ್ತದೆ. ಅನಾದಿಯಿಂದ ಆ ಜೀವರಾಶಿಗಳಲ್ಲಿ ತಾನಿಂತು ಅವರ ಶರೀರ ಅಂದರೆ ಶ್ವಾಸ ಕಾರ್ಯವನ್ನು ಮಾಡಿಸ್ತಾನೆ. ಹೇಗಿರ್ತಾನೆ ದೇವ ಅಂದರೆ ದೇವ ಜೀವ ಶಬ್ದ ಬಹಳ ಚೆನ್ನಾಗಿರುತ್ತೆ. ರಮಾ ಮಾತ್ರ ಪ್ರತೀಕತಯ ಅಂದರೆ ರಮಾದೇವಿ ಮಾತ್ರ ದೇವರುಗಳಿಗೆ ಪ್ರತಿಮೆ. ಜೀವರು ಜೀವರೊಳಗೆ ರಮಾದೇವಿ, ರಮಾದೇವಿಯಲ್ಲಿ ದೇವರು ಹೇಗಿದ್ದಾರೆ ಹಲವಾರು ದೇವರು. ಜೀವರು ಸುತ್ತಿಗೆ ಬರಲಿಕ್ಕೆ ಮೊದಲು ವಾಯುದೇವರ ಪ್ರವೇಶ ಸ್ವರೂಪ ದೇಹದಲ್ಲಿ ಇರಲಿಲ್ಲ. ಸೃಷ್ಟಿ ಕಾಲದಲ್ಲಿ ವಾಯುದೇವರ ಪ್ರವೇಶ. ಅದಕ್ಕೆ ರಮಾ ಪ್ರತೀಕತೆಯ ರಮಾ ಮಾತ್ರ ಪ್ರತೀಕತೆಯ ರಮಾದೇವಿ ಮಾತ್ರ ಪ್ರತಿಮೆಯಾಗಿಟ್ಟುಕೊಂಡಿದ್ದ ಅಂದರೆ ಬಿಟ್ಟ ಯಾರೂ ಇಲ್ಲ, ವಾಯುದೇವರಿಲ್ಲ. ಸೃಷ್ಟಿ ಕಲ್ಪೆ ಯಾವ ಕಲ್ಪದಲ್ಲಿ ಜೀವನನ್ನು ಸೃಷ್ಟಿಗೆ ತರಬೇಕು ಅಂತ ಅಂದುಕೊಳ್ತಾನೋ ಅವಾಗ ಜೀವನಿಗೆ ಸುತ್ತು ಇರುವ ಲಿಂಗ ಶರೀರ ಅದು ಹೇಗಿದೆ ಅಂದರೆ ಹೇಳ್ತಾರೆ, ಈ ತೆಂಗಿನಕಾಯಿ ಒಳಗೆ ಕೊಬ್ಬರಿ ಗಿಟಕ ಆಗಿರುತ್ತೆ, ಮೇಲೆ ಗೆರಟ ಇರುತ್ತೆ, ಮೇಲೆ ಇನ್ನೂ ಜುಂಗು ಎಲ್ಲ ಆಗಿರುತ್ತೆ, ಹೇಳಿದರೆ ಲಟಲಗಲ್ಲ ಹೊಡಿತಾ ಇರುತ್ತೆ. ಅದೇ ಥರ ಲಿಂಗ ದೇಹ ನಮ್ಮ ಸುತ್ತು ಇತ್ತು ಅಂತ ಅವನ ದೃಷ್ಟಿ. ಆ ದೃಷ್ಟಿ ನಮ್ಮದು ಅರ್ಥ ಆಗ್ತಾ ಇರಲಿಲ್ಲ. ಬೇಕಾಗಿದ್ದು ಕೊಡ್ತಾ ಇಲ್ಲ ಅಂತ ಒಂದು ಕೃತಜ್ಞರಾಗ್ತಾರೆ ಅಲ್ವಾ. ಯಾವಾಗಾದರೆ ದೇವ ನಮ್ಮನ್ನು ಬೇಗ ಕರ್ಕೊಂಡು ಹೋಗಬೇಕು ಅಂದರೆ ಈ ಲಿಂಗ ದೇಹದಿಂದ ಬೇಗ ಬಿಡುಗಡೆ ಮಾಡಿ ಮಾಡಬೇಕಂದ್ರೆ ಕರ್ಣ ಬೇಗ ಉಳಿಸಿ ಲಿಂಗ ದೇಹ ಸರಿಸಿ ಕೊನೆಗೆ ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗಿ ಎಂದು ಎಡಬಿಡದೆ ನಮ್ಮನ್ನು ಅಪ್ಪಿಕೊಂಡಿರಬೇಕು ಅಂತ ದೇಹದ ಆಲೋಚನೆ. ಇದಕ್ಕಾಗಿ ಬೇಗ 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 ಹೋಗಿತಾ ಇದ್ದಾನೆ. ಅವರು ಅರ್ಥ ಮಾಡಿಕೊಳ್ತಾ ಇಲ್ಲ. ಅವನು ಕಷ್ಟ ಕೊಟ್ಟರೆ ಸಾಕು, ಯಾಕೆ ಕೊಟ್ಟಿಯಾ ಯಾಕೆ ಕೊಟ್ಟಿಯಾ ಅಂತ ಕಷ್ಟ ಅದಕ್ಕೆ ಹೇಳ್ತಾರೆ. ಕೊಟ್ಟದ್ದೆಲ್ಲ ಒಳ್ಳೆಯದಕ್ಕೆ ಬೇಗ ಹೋಗಿತಾ ಇದ್ದಾನೆ. ಕಷ್ಟ ಬಂತ ದೇವರನ್ನು ಅರ್ಥ ಮಾಡಿಕೊಂಡು ಸುಖ ಬರಬೇಕಂತೆ. ಅಪ್ಪ ಒಂದು ಕಡೆಯಲ್ಲಾಗಿದೆ, ಇದು ಮುಗಿತಲ್ಲ, ಇನ್ನೇನಿದ್ರು ಅದು ಕೊಡ್ತಾನೆ, ಬೇಗ ಬೇಗ ಕೊಡೋ ಹರಿಯೇ ಅಂದ್ರೆ. ಈ ಕಷ್ಟಗಳೆಲ್ಲ ಕೊಡುವಾಗ ದೇವರು ನಮ್ಮ ಒಳ್ಳೆಯದಕ್ಕಾಗಿಯೇ ಕೊಡ್ತಾ ಇದ್ದಾನೆ ಎಂಬ ಎಚ್ಚರ ಬಂದರೂ ಈ ದುಃಖದ ಆ ಕಷ್ಟದ ಹೊಡೆತ ಬರುತ್ತಲ್ಲ, ಹೊಡೆತ ಬರುತ್ತೆ. ಆ ಕಷ್ಟಗಳು ಎಷ್ಟು ರೀತಿ ಮೂರು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಮೇಲೆ ಬೀಳುವುದೇ ಆ ಮೂರು ತಾಪಗಳ ಮಹಾದೋಷ. ನೋಡಿದ ಪ್ರಕಾರ ಪ್ರತಿಯೊಂದು ಕ್ಷಣ ಶ್ರೀಹರಿಯ ಪಾದದಲ್ಲಿ ಮನಸ್ಸನ್ನು ಆದರಪೂರ್ವಕ ಬೇಸರವಿಲ್ಲದೆ ಏಕಾಗ್ರವಾಗಿ ಪ್ರತಿ ಕ್ಷಣ ಇಡುವುದೇ ಸಾಧನ, ಅದಕ್ಕಿಂತ ಬೇರೆ ಇಲ್ಲ. ಆದರೆ ಈ ಮೂರು ವಿಧವಾದ ತಾಪಗಳು ಬರುತ್ತಲ್ಲ, ತಾಪಗಳ ದೋಷ ಯಾವುದು ಅಂದರೆ ಮನಸ್ಸನ್ನು ಕಲಿಬಿಲಿ ಕಲಿಬಿಲಿ ಮಾಡಿಬಿಡುತ್ತದೆ. ಅವಾಗೆ ದೇವರ ಚಿಂತನೆ ಬರಲ್ಲ, ಸಾಧನ ಕೊಚ್ಚಿಕೊಂಡು ಹೋಗುತ್ತೆ. ಇದು ತಾಪತ್ರಯದ ಮನದೋಷ. ಈಗ ದೇವರನ್ನು ನಾವು ಕೇಳಬೇಕು, ಈ ದಿವಸಗಳೊಳಗಿರುವ ಭಗವತ್ ರೂಪವನ್ನು ನೆನೆದವನಿಗೆ ತಾಪತ್ರಯದ ಮಹಾದೋಷ ಬೆಳೆಯುವುದು ಅಂತ ಪ್ರಶ್ನೆ ಮಾಡಿದರೆ ನಾವು ಅಂದುಕೊಂಡು ಯಾರು ದಿವಸಗಳಲ್ಲಿರುವ ದೇವರ ಸ್ಮರಣೆ ಮಾಡುತ್ತಾರೋ ಅವರಿಗೆ ಮೂರು ವಿಧ ತಾಪಗಳು ಬರೋದಿಲ್ಲ ಅಂತ ತಪ್ಪು ಅಂತ. ಯಾಕೆ ಆ ರೂಪಗಳು ನಮ್ಮ ನಮ್ಮ ಕರ್ಮಾನುಸಾರ ತಾಪಗಳನ್ನು ಕೊಡಲಿಕ್ಕೆ ಇರೋದು. ಯಾಕೆ ಕರ್ಮ ಕಡದರೆ ಹೊರತು ಕರ್ಮ ಬೀಜ ಸರಿಯಲ್ಲ, ಕರ್ಮ ಬೀಜ ಸೌದ್ರೆ ಹೊರತು ಲಿಂಗದೇಹ ಸರಿಯಲ್ಲ, ಲಿಂಗದೇಹ ಸೌದ್ರೆ ಹೊರತು ಹೊಡಿಲಿಕ್ಕಾಗಲ್ಲ, ನಮಗೆ ಮೋಕ್ಷ ಬರಲ್ಲ. ಹಾಗಾದರೆ ನಾವು ಹೇಗೆ ಮಗು ತನಗೆ ರೋಗ ಬಂದಾಗ ಲಾಡು ಕೊಡದೇ ಇರುವ ತಾಯಿಯನ್ನು ಅರ್ಥ ಮಾಡಿಕೊಂಡ ಮಗು ಲಾಡುವನ್ನು ಕೇಳೋದೇ ಇಲ್ಲ. ತಾಯಿಯ ಸ್ವಭಾವವನ್ನು ನನಗೆ ಒಳ್ಳೆಯದಕ್ಕೆ ಲಡ್ಡು ಕೊಡ್ತಾ ಇಲ್ಲ ಅಂತ ಯಾವ ಮಗುವಿಗೆ ಅರ್ಥ ಆಗಲ್ಲ, ಆ ಮಗು ಜಗಳ ಆಡುತ್ತಷ್ಟೇ. ಯಾರಿಗೆ ಅರ್ಥ ಆಗುತ್ತೆ ಅದು ನನಗೆ ವಿಷ ಅಂತ ಹೇಳಿ ಆ ಮಗು ಜಗಳಾಡೋದೇ ಇಲ್ಲ. ಏನೇನು ಬೇಡ ಸುಮ್ಮನೆ ಕೊಡ್ತಾಳೆ, ಯಾಕೆ ಅಮ್ಮ ಒಳ್ಳೆಯದಕ್ಕೆ ಕೊಟ್ಟಿಲ್ಲ ಅಂತ ಗೊತ್ತಾಯಿತು. ಆ ಥರ ಇಲ್ಲಿ ಆ ಭಗವಂತನನ್ನು ಮೂರು ವಿಧ ತಾಪಗಳು ಕೊಡಬೇಡ ಅಂತ ದೇವರನ್ನು ಕೇಳಲೇಬಾರದು. ಯಾಕೆ ಅದು ಒಳ್ಳೆಯದಕ್ಕೆ ಕೊಡ್ತಾನಂತಲಿಂದ ಮತ್ತಿನ್ನೇನು ಕೇಳಬೇಕು ಅಂದರೆ ಮೂರು ವಿಧ ತಾಪ ಕೊಟ್ಟರು ಕೂಡ ಅದರ ದೋಷ ಯಾವುದು ಮನಸ್ಸಿನ ಮೇಲೆ ಪ್ರಭಾವ ಬೀರದಂತೆ ಮಾಡಲ್ಲ. ಅವಾಗ ಏನಾಗುತ್ತೆ, ಮೂರು ವಿಧ ತಾಪಗಳಿಲ್ಲದವರು ಹೇಗಿರ್ತಾರೋ ಮೂರು ವಿಧ ತಾಪ ಬಂದವರು ಕೂಡ ಏನೂ ಇಲ್ಲದವರಂತೆ ಎಂದು ಬಿಡುತ್ತಾರೆ. ಯಾಕೆ ಮನಸ್ಸಿಗೆ ಕಂಡು ಬರಲ್ಲ, ಮನಸ್ಸಿಗೆ ಹೊರಗೆಷ್ಟು ಕಷ್ಟ ಇದ್ದು ಮನಸ್ಸಿಗೆ ಅದರ ಅಂಟಿಲ್ಲ, ಪ್ರಶಾಂತವಾಗಿರುತ್ತೆ. ಅಂಟು ಬರ್ತಾ ಮುಗಿದು ಆ ಅಂಟು ಕಳೆಯಬೇಕಾ ಅದನ್ನೇ ಹೇಳ್ತಾ ಇದ್ದಾರೆ. ಈ ಲಿಂಗ ದೇಹದಲ್ಲಿ ಭಗವಂತ ಏನಿಲ್ಲ ಅಂತ ಈ ಕರ್ಮಗಳ ಅಂಟನ್ನು ಕೊಡ್ತಾ ಕಳೀತಾ ಇದ್ದಾರೆ. ಆ ಕಳೆಯೋ ಕಾಲಕ್ಕೆ ಒಲಿಯೋ ಕಾಲಕ್ಕೆ ನಾನಾ ದುಃಖಗಳು ಬರುತ್ತಲ್ಲ, ಆ ದುಃಖಗಳ ಪ್ರಭಾವ ಮನಸ್ಸಿನ ಮೇಲೆ ಬೀರದಂತೆ ಮಾಡಿ ಕಳೆದರೆ ಸಾಕು ನನಗೆ. ಅದು ದೇವರನ್ನು ಕೇಳಬೇಕಾಗಿತ್ತು. ನಿಂತು ಕೇಳೋದಿಲ್ಲ, ಯಾರಿಗೆ ನಾನು ಚೆನ್ನಾಗಿರ್ಬೇಕು, ನಮ್ಮವ್ರು ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿರ್ಬೇಕು, ನಮ್ದೆಲ್ಲ ಚೆನ್ನಾಗಿರ್ಬೇಕು. ಚೆನ್ನಾಗಿರೋದು ಅಂದ್ರೆ ಏನು ದೇವರು ಕೇಳ್ತಾರೆ, ಚೆನ್ನಾಗಿರೋದು ಅಂದ್ರೆ ಏನು? ಅವಾಗ ನಾವು ಯಾವ ಕಷ್ಟ ಇಲ್ಲದೆ ಹಾಗಿರಬೇಕು, ಅವಾಗ ದೇವರು ಮತ್ತು ಕೇಳುತ್ತಾರೆ ಅಲ್ವಾ. ಇದೇ ಕ್ಲಿಯರ್ ಕೇಳುತ್ತಾರೆ, ಯಾವ ಕಷ್ಟ ಇರಬಾರ್ದು ಹಾಗೆ. ಆಗ ದೇವರು ಹೇಳ್ತಾರೆ ನೀನು ಹಾಯಾಗಿರೋದು ಒಳ್ಳೆಯದು, ಅದು ಮುಖ್ಯವೋ ಕಷ್ಟಗಳಿಲ್ಲದೆ ಹಾಯಾಗಿರೋದು ಬೇಕು ಅಂತ. ಅದರಲ್ಲಿ ಮುಖ್ಯವಾಗಿರೋದು ಸುಖವಾಗಿದ್ದರೆ ಸಾಕು ಅಂತ ಕೇಳಿದರೆ ಅವಾಗಂತ ನಿನಗೆ ಕಷ್ಟಪಟ್ಟರು ಕೂಡ ಸುಖವಾಗಿರುವಂತೆ ಮಾಡಿದರೆ ನಿನಗೇನಾದರೂ ಅಭ್ಯಂತರವಾ ಅಂತ ಕೇಳಿದ. ಏನಿಲ್ಲ ಸ್ವಾಮಿ, ಏನು ಬೇಕಾದರೂ ಕಷ್ಟಪಡು, ನಾನು ಸುಖವಾಗಿದ್ದರೆ ಸಾಕಂದರೆ ಅದರ ಕಷ್ಟದ ಅಂಟು ಬರಬಾರದು ನನಗೆ ಅಂದರೆ ಹೌದಾ ಹಾಗೆ ನಾನು ಹಾಗೆ ಮಾಡುತ್ತೇನೆ. ಅದೇ ನಾವು ಮಾಡುವ ಸಾಧನೆಯ ಗುರಿ ಅದು ಗೊತ್ತಿಲ್ಲದೆ ನಾವು ಮಾಡುವ ವ್ರತಾನುಷ್ಠಾನ ಎಲ್ಲದಕ್ಕೂ ಹೋಗಿ ನಾವು ಕೇಳ್ತಾ ಇದ್ದೇನೆ ತಪ್ಪಾದ ಹಾದಿಯಲ್ಲಿ ಬಿಡ್ತಾ ಇದ್ದೇವೆ. ಏನದು ಅಂದರೆ ಇದು ನನ್ನ ಒಳ್ಳೆದಂತೆ ಕೊಡ್ತಾ ಇದ್ದಾನೆ ದೇವರು ಅಂತ ಎಚ್ಚರ ಬಂದ್ರೆ ದೇವರನ್ನು ಬೇಡ ಅಂತ ಹೇಳೋದೇ ಇರಲ್ಲ, ಚೆನ್ನಾಗಿರ್ತೇವೆ. ಹೇಗೆ ಡಾಕ್ಟರ್ ನಮ್ಮ ಕೈಯೆಲ್ಲ ಯಾವುದೋ ತೊಂದರೆ ಬಂದಿದೆ, ಆಪರೇಷನ್ ಮಾಡಬೇಕು, ಮಾಡು ಅಂತ ಹೇಳ್ತೀವ ಬೇಡ ಅಂತ ಹೇಳ್ತೀವ, ಮಾಡದಿದ್ರೆ ಆ ಕೈಯೇ ತೆಗಿಬೇಕು, ಮಾಡಿದ್ರೆ ಎಲ್ಲ ಉಳಿಯುತ್ತೆ. ಅವಾಗ ಡಾಕ್ಟರ್ ಹೇಳೋದೇನು, ಏನು ಬೇಕಾದ್ರೂ ಕೊಯ್ಕೋಪ್ಪ, ಏನು ಬೇಕಾದ್ರೂ ಮಾಡು, ನೋವು ಗೊತ್ತಾಗದಂತೆ ಮಾಡಿದರೆ ಸಾಕು ಅಂತ ನಾನು ಕೇಳಿದ್ದೆ ಅಷ್ಟೇ ಅಲ್ವ. ಆಪರೇಷನ್ ಮಾಡಿ ಆನಸ್ತೀಷಿಯನ್ ಕೊಟ್ಟರೆ ಸಾಕು ನಮಗೆ. ಅವಾಗ ಡಾಕ್ಟರ್ ಹೇಳ್ತಾನೆ, ಸರಿ ಅದಕ್ಕೆ ಆಗಿದ್ದು ಬಂದಿಯ, ಅದಕ್ಕೆ ನಿನಗೆ ಆಪರೇಷನ್ ಮಾಡ್ತೇನೆ ಆನಸ್ತೀಷಿಯನ್ ಕೊಡ್ತೇನೆ ಅಂತೇಳಿ ಇಂಜೆಕ್ಷನ್ ಕೊಡ್ತಾನೆ. ಕೊಟ್ಟ ಕೂಡಲೇ ಏನಾಗುತ್ತೆ, ಎಲ್ಲೆಲ್ಲಿ ಆಪರೇಷನ್ ಮಾಡ್ತಾರೋ ಅಲ್ಲಿ ನೋವು ಗೊತ್ತಾಗಲ್ಲ, ಹೋಗ್ತಾನೆ ಇರ್ತಾರೆ, ತುಂಬ ಚೆನ್ನಾಗಿ ಹೋಗ್ತಾರೆ, ಅವ್ರ ಎದುರಿಗೆ ಹೋಗ್ತಾ ಇರ್ತಾರೆ, ಒಂದು ಸೊಂಟದಿಂದ ಕಾಲವರೆಗೆಲ್ಲ ಕೆಲಸ ಮಾಡ್ತಾ ಇರಲ್ಲ, ಅವನ ಎದುರಿಗೇನೆ ಚಾಕು ತೆಗಿತಾ ಇರ್ತಾನೆ ಡಾಕ್ಟರ್. ಅಷ್ಟೇ ಅಲ್ಲ, ಆ ಪೇಷಂಟ್ ಮೈಂಡ್ ಡೈವರ್ಟ್ ಮಾಡಬೇಕಂತ ಜೋಕ್ ಹಾಕ್ತಾನೆ ಅಂತ ಕೊಯ್ತಾ ಇರ್ತಾನೆ, ಕೊಯ್ತಾ ಇರೋದಕ್ಕಾಗಲೇ ಆದರೆ ನಗುತ್ತಾ ಇರ್ತಾನೆ ಪೇಷಂಟ್. ಹಾಗಿದ್ರೆ ಸಾಕಲ್ಲ, ಈ ಸಂಸಾರದಲ್ಲಿ ನಾನಾ ಕಷ್ಟಗಳ ಹೊಡೆತ ದೇವರ ಆಪರೇಷನ್ ಮಾಡ್ತಾ ಇದ್ರು ಕೂಡ ಆನಸ್ತೀಷಿಯಾ ಕೊಟ್ಬಿಟ್ರೆ ಸಾಕು, ಯಾವುದು ಮತ್ತಿನ ಇಂಜೆಕ್ಷನ್ ಕೊಟ್ಟರೆ ಖುಷಿ, ಏನು ಬೇಕಾದ್ರೂ ಮಾಡ್ಕೊಪ್ಪ, ಎಷ್ಟು ದಿನಗಳು ಬೇಕಾದ್ರೂ ಕೊಡು, ಏನು ಬೇಕಾದ್ರೂ ಕೊಯ್ದು, ಏನು ಬೇಕಾದ್ರೂ ಮಾಡು, ಮನಸ್ಸಿಗೆ ಆ ಕಷ್ಟದ ಹೊಡೆತ ಬರದಿದ್ರೆ ಸಾಕು. ಅದು ಬೇಕಾ ಅದ್ಕೊಳ್ಳಿಕ್ಕೆ ಸ್ವಾಮಿ ಬಂದ, ಏನು ಮಾಡಿದ, ಲಿಂಗ ದೇಹದ ಅಂಟು ಕೊಡ್ತಾ ಬಂದ. ಆ ಲಿಂಗ ದೇಹದ ಅಂಟು ಕೊಡುವುದು ಅಂದ್ರೆ ಏನು, ಲಿಂಗ ದೇಹ ಅಂದ್ರೆ ಏನು, ಹೇಗೆ ಅಲ್ಲ ಹೇಗಿದ್ರೆ ನಮಗೇನು ಅಂತೀರಾ, ನೀವು ತಿಳ್ಕೊಳ್ಳೇಬೇಕಾದ ಸಬ್ಜೆಕ್ಟ್, ಎಕ್ಸಾಮ್ಸ್ ಅಲ್ಲಿ ಇರುತ್ತಲ್ಲ ಕ್ಲಾಸಸ್ ಅಲ್ಲಿ ಕಂಪಲ್ಸರಿ ಪೇಪರು ಆಪ್ಷನಲ್ ಪೇಪರು ಅಂತ, ಇಲ್ಲೆಲ್ಲ ಕಂಪಲ್ಸರಿಯೇ, ಆಪ್ಷನ್ ಇಲ್ಲದೇ ಇಲ್ಲ, ನಮ್ಗೆ ಸೆಲೆಕ್ಷನ್ ಇಲ್ಲೇ ಇಲ್ಲ. ಆ ಇದೆ ಯಾರು ಇವೆಲ್ಲ ಕಂಪಲ್ಸರಿ ಪೇಪರ್ಸ್, ಇದು ಮಿನಿಮಮ್ ತಿಳಿಯಬೇಕಾದ ಪೇಪರ್, ಇದು ತಿಳ್ಕೊಂಡ ಮೇಲೆ ಅಚ್ಚರ್ಚೆ ಏನು ಬೇಕಾದ್ರೂ ಮಾಡಿದ ಆಪರೇಷನ್. ಆಪ್ಷನಲ್ ಪೇಪರ್ಸ್ ಯಾವುದು ಮೇಲೆ ಚರ್ಚೆ ಬರ್ತಾ ಇರಲಿಲ್ಲ, ಅವರು ಬಾಣದಿಂದ ಹೊಡೆದ್ರ ಖಡ್ಗದಿಂದ ಹೊಡೆದ್ರ ಹಾಕಿ ಮಾಡಿದ್ರ ಹೀಗ್ ಮಾಡಿದ್ರ, ಅವೆಲ್ಲ ಏನು ಬೇಕಾದ್ರೂ ಚರ್ಚೆ ಮಾಡಿ. ಆದರೆ ನಾಳೆ ಬೆಳಿಗ್ಗೆ ನಾನು ಇರ್ತೀನೋ ಇಲ್ಲೋ ಗೊತ್ತಿಲ್ಲ, ಆ ಚರ್ಚೆ ಎಲ್ಲ ಮುಂದುವರೆಗೆ ಹಾಕ್ ಅಂತ ಹೋಗ್ಬಿಟ್ರೆ ನಿಮಗೆ, ಅದಕ್ಕೆ ಏನು ಮಿನಿಮಮ್ ಸಾಧನೆ ಮಾಡಬೇಕೋ ಅದು ಕನ್ಫರ್ಮ್ ಆಗಿ ಇಟ್ಟುಕೊಂಡು ಸಾಧನೆ ಮಾಡ್ತಾ ಇರಬೇಕು, ಅದರ ಜೊತೆಗೆ ಮಿಕ್ಕದ್ದೆಲ್ಲ ಕೇಳ್ಕೊಂಡ್ರೆ. ಹಾಗಾದ್ರೆ ಇಲ್ಲಿ
ದ್ರೌಪದಿ ದೇವರು ಮಾತಾಡ್ತ ಅಂದ್ರು ಹೇಳಿದ್ರ ಇಲ್ವಾ, ಅಥವಾ ಗಜೇಂದ್ರ ಕೇಳದ್ನ ಇಲ್ವಾ, ಕಷ್ಟ ಬಿಡಿಸುತ್ತಾ ಇಲ್ಲ ಅನ್ನ, ಅಥವಾ ಒಳಗಡೆ ನಮ್ಗೆ ಕಷ್ಟ ಬಿಡಿಸುವಂತ ನಿನ್ನ ಸ್ಮರಣೆ ತಗೊಂಡ.
ಅದಕ್ಕೆ ಭಾಗವತ ಸರಿಯಾಗಿ ಹೇಳಿಕೊಂಡ್ರೆ ನಾವು ಭಾಗವತ ಹೇಳೋದಿಲ್ಲ, ಹಾಗೆ ಹೇಳ್ಕೊಡ್ತೀವಿ. ಗಜೇಂದ್ರ ಮುಂದೆ ಕಟ್ಟ ಬಂದ್ರೆ ಗಜೇಂದ್ರ ಕೂಗಿದ, ಕರೆಯಲಾರದೆ ಒದ್ದಾಡ ಬಾರಯ್ಯ ಕಾಯೋ ಅಂತ ಕೂಗಿದ, ಅದಕ್ಕೆ ದೇವರು ಬಂದ. ಗಜೇಂದ್ರ ಕೂಗಿದ್ದು ಅದಕ್ಕಲ್ಲ, ಗಜೇಂದ್ರನಿಗೆ ಆ ಕ್ಷಣಕ್ಕೆ ಜ್ಞಾನ ಕೊಟ್ಟದ್ದು ಸ್ವಾಮಿ. ಏನಂತ ಅಂದರೆ, ಸ್ವಾಮಿ ನಿನ್ನ ಮರದು ಬಂದ ಈ ಜನ್ಮದಿಂದ ಬಿಡುಗಡೆ ಮಾಡಯ್ಯ ಅಂತ ಕೂಗಿದಷ್ಟೇ ಹೊರತು ಈ ನೋವಿನಿಂದ ಬಿಡುಗಡೆ ಮಾಡಯ್ಯ ಅಂತ ಕೂಗಿಲ್ಲ. ದ್ರೌಪದಿ ದೇವಿಯೂ ಅಷ್ಟೇ, ಎಲ್ಲರೂ ಜ್ಞಾನಿಗಳ ಕೂಗು ಅಲ್ಲಿ ಮುಂದೆ ಅದಕ್ಕೆ ಸ್ವಾಮಿ ಬಂದ. ಎಷ್ಟರವರೆಗೆ ಇವಾಗ ನೋಡಿ, ಎಷ್ಟರವರೆಗೆ ದೇವರು ಕೊಟ್ಟದ್ದು ಒಳ್ಳೆಯದು ಅನ್ನುವ ಎಚ್ಚರ ಇಲ್ಲದೆ ದೇವರ ಕೊಟ್ಟದ್ದು ಏನು ಕಷ್ಟ ಆಗಲಿ ಏನೇ ಆಗಲಿ ದುಃಖ ಆಗಲಿ ಒಳ್ಳೆಯದು ಕೊಟ್ಟ ಅಂತ ತಿಳುವಳಿಕೆ ಇಲ್ಲದೆ ಕೂಗಿದ್ರೆ ದೇವರು ಬರಲ್ಲ. ನೀ ಕೊಟ್ಟದ್ದು ಒಳ್ಳೆಯದಯ್ಯ, ತಡೀಲಿಕ್ಕೆ ತಾಕತ್ತಿಲ್ಲ, ತಡೆಯೋ ತಾಕತ್ತು ಕೊಡೋ ಅಂತ ಓಡಿ ಬರ್ತಾನೆ ಸಗು ದೇವರೆಲ್ಲ ಮಾಡಿ. ತಡೆಯೋ ತಾಕತ್ತು ಕೊಡೋ ಅಂತ ದಾಸರ ಕೂಗು. ಎಲ್ಲರೂ ಯಾವ ಕೂಗನ್ನ ಸರಿಯಾಗಿ ನೋಡಿ, ಆ ಕೂಗಿನಲ್ಲಿ ಒಂದೇ ಕಷ್ಟ ಕೊಡಬೇಡೋ ಅಂತಿಲ್ಲ, ಕಷ್ಟ ತಡೆಯೋ ತಾಕತ್ತು ಕೊಡೋ ಅನ್ನೋದು ಆ ಕೂಗು ಬರಲಿಕ್ಕಾಗಿ ನಾವು ಒಳಗಿರುವ ಏನು ಆ ಲಿಂಗ ದೇಹದ ಸ್ಟ್ರಕ್ಚರ್ ಎಲ್ಲ ತಿಳ್ಕೋಬೇಕಾಗಿದೆ. ಯಾಕೆ ತಿಳ್ಕೋಬೇಕು, ಲಿಂಗ ದೇಹ ಹೇಗಿದ್ರೆ ಏನು ಅಂದರೆ, ಲಿಂಗ ದೇಹ ಹೇಗಿದೆಯೋ ಚೆನ್ನಾಗಿ ತಿಳ್ಕೊಂಡ್ರೆ ಅಲ್ಲಿ ದೇವರ ರೂಪಗಳಿವೆ, ಆ ರೂಪಗಳನ್ನು ತಿಳ್ಕೊಂಡ್ರೆ ಆ ರೂಪಗಳೇ ಲಿಂಗ ದೇಹದ ಒಳಗಿರುವ ಲಿಂಗ ದೇಹವನ್ನ ಗಟ್ಟಿ ಮಾಡುತ್ತಾ ಇದೆ. ಆ ರೂಪಗಳೇ ನೆನೆದವರಿಗೆ ಆ ಲಿಂಗ ದೇಹವನ್ನ ಒಡೆದು ಚೂರು ಮಾಡುತ್ತಾ ಇವೆ. ಆದ ಕಾರಣ ನಮ್ಮ ಸುತ್ತು ಇರುವ ಬಂಧ ಲಿಂಗ ದೇಹ. ಆ ಲಿಂಗ ದೇಹದೊಳಗಿರತಕ್ಕಂತಹ ಭಗವತ್ ರೂಪಗಳನ್ನ ಅವನೇ ಈ ಲಿಂಗ ದೇಹವನ್ನ ಭಂಗ ಮಾಡುವ ದೇಹದ ಅಂಟು ದೇವ ಜೀವನಿಗೆ ಕೊಡ್ತಾರೆ.
ಮೊದಲು ಚಿದಾನಂದ ಸ್ವರೂಪ ಒಳಗಡೆ ಜೀವ ಲಿಂಗ ಶರೀರ ಆಚಾರ ಅದನ್ನು ಸಂಬಂಧ ಕೊಡ್ತಾರೆ. ಹಾಗಾದರೆ ಇಲ್ಲಿ ಕ್ರಿಯೆ ನಡೀತಲ್ಲ ಲಿಂಗ ಶರೀರ ಮುಂದೆ ನಡೆದಿತ್ತು ಸಂಬಂಧ ಇದ್ದ ನಡೀತಾ.
ಹೌದು, ಜೀವನಿಗೆ ಸಂಬಂಧ ಇಲ್ಲ, ಜೀವನ ಸಂಬಂಧ ಅಂತ ಜೀವ ಮಾಡಿದ್ದಲ್ಲ ದೇವರೇ ಅಲ್ಲಿ ನಿಂತು ಮಾಡಿಸ್ತಾ ಬಂದ. ಅದಕ್ಕೆ ಆಗಿಂದ ನಡೀತಾ ಇರೋದು ಅನಾದಿ ಕಾಲದಿಂದ ಜೀವನ ಲಿಂಗ ದೇಹದಲ್ಲಿ ಭಗವಂತನೇ ಆ ಲಿಂಗ ದೇಹದ ಕರ್ಮ ಬೀಜದೊಳಗೆ ಇದ್ದುಕೊಂಡು ತಾನೇ ಮಾಡಿಸ್ತಾ ಮಾಡತಾ ಬಂದ. ಲಕ್ಷ್ಮೀ ದೇವಿಯ ಮೂಲಕ ಮಾಡಿಸ್ತಾ ಬಂದ ಪಕ್ವ.
ಇವರೊಳಗಡೆ ಏನು
ಇಲ್ಲ ರೀ, ಏನೂ ಇಲ್ಲ. ಯಾಕ ಸಂಶಯ? ಸೃಷ್ಟಿಗೆ ಬಂದ ಮೇಲೆ ಜೀವನ ಕೈ, ಸೃಷ್ಟಿಗೆ ಬರಲಿಕ್ಕೆ ಮೊದಲು ಜೀವನ ಕೈ ಏನೂ ಇಲ್ಲ. ಆ ಕರ್ಮ ಪಕ್ವ ಆಗೋದರಲ್ಲಿ ಶ್ವಾಸ
ಮಾಡಿದವರು ಯಾರಿಗೆ ಕೆಲಸ? ಈಗ ಜೀವ ಏನು ಮಾಡ್ತಾರೆ? ಲಿಂಗ ಶರೀರ ಸಂಬಂಧ ಮಾಡಿದವರು
ದೇವರೇ. ನೀವು ಮನೆ ಕಟ್ಟಿ ಅಂತ ಕೊಡ್ತಿದ್ರಿ, ಮನೆ ಕಟ್ಟಿದವರು ಯಾರು? ಸಂಸಾರ ಗಾರೆ ಕೆಲಸ ಕಟ್ಟಿದ, ನೀವು ಕಟ್ಟಿದ ಇಲ್ಲ, ನೀವು ಸೈನ್ ಅಂತ ಕೊಟ್ಕೊಂಡಿದ್ದೀರ. ಅದೇ ತರ ಲಿಂಗ ದೇಹದೊಳಗೆ ಭಗವಂತ ಕೂತು ಆ ಪಕ್ವವನ್ನು ಜೀವ ಮಾಡುವುದು ಚೂರು ಇಲ್ಲ.
ಆಯ್ತು, ಹಾಗಾದ್ರೆ ಆ ಸಂಬಂಧ ಒಂದು ಪ್ರಾಬ್ಲಮ್ ಬಂತಲ್ಲ, ಏನೋ ಒಂದು ಕಾರ್ಯಕ್ರಮ ನಡೀತಲ್ಲ. ಇದನ್ನು ಯಾರ ಸಂಬಂಧ? ಇದೇನು ಇಲ್ಲ, ಇದರ ಸಂಬಂಧ ಹೇಗೆ ಬಂತು? ನಿಮ್ಗೆ ಸರಿ
ಸಂಬಂಧ ಅಂದ್ರೆ ಏನು? ಇವನು ಮಾಡಿದ್ರೆ ಸಂಬಂಧ, ಇವನು ಮಾಡಿದ್ರೇನೆ ಸಂಬಂಧ ಅಂತಲ್ಲ. ಅರಣ್ಯಕಾಚಾರ ಮಾತು ಹಾಗೇ ಇಟ್ಕೊಂಡು ಹೋದರೆ ಎಡವು ಬೀಳುತ್ತೀವಿ ಅಂತ ಹೇಳ್ತಾರೆ. ಅವರ ಸ್ವರೂಪ ದೇಹ ಒಳಗೂ ಲಿಂಗ ದೇಹ ಬಂತು ಅಂತ ತಿಳಿದು ಅವಾಗ ಏನಾಗುತ್ತೆ? ಮಾಮೂಲಾಗಿ ಎಲ್ಲ ಕಡೆ ಹೇಳೋದು ಏನ್ ಹೇಳ್ತಾರೆ, ಸ್ವರೂಪ ದೇಹದ ಸುತ್ತೂ ಲಿಂಗ ದೇಹವಿದೆ ಅಂತ ಎಲ್ಲ ಕಡೆ ಬರುತ್ತೆ. ಹರಿಕಥಾಮೃತ ಸಾರದಲ್ಲೂ ಬರುತ್ತಲ್ಲ, ಜೀವನಕ್ಕೆ ಕುಸದಂತೆ ಲಿಂಗವು ಸಾವಕಾಶದಿ ಪೊಂದಿ ಇರ್ಬೋದು ಸುತ್ತಿದೆ. ಮತ್ತಿವರೇನೋ ಆಗೋ ಧರಿಸಿದಂತೆ ಧರಿಸಿಬಿಟ್ರು ಅಂತ ಹೇಳ್ತಾರಲ್ಲ, ಆಗ ಸುತ್ತು ಇರೋದು ಕೂಡಲ್ಲ. ಈ ಲಿಂಗ ದೇಹವನ್ನ ಸ್ವರೂಪ ದೇಹ ಜೊತೆಗೆ ಹಾಲು ನೀರು ಬೆರೆಸಿದಂತೆ ಬೆರೆಸೋದು ಅಂದ್ರೆ ಏನು ಅಂತ ತಲೆ ಕೊಡದ್ರೆ ಸರಿಯಾಗಿ ಅರ್ಥ ಆಗುತ್ತೆ. ಅದಕ್ಕೆ ನಮ್ಮದೇ ದೃಷ್ಟಾಂತ ಬಂದ್ರೆ ಟ್ಯೂಬ್ ಲೈಟ್ ಇದೆ, ಹೌದಾ? ಟ್ಯೂಬ್ ಲೈಟ್ ಆನ್ ಮಾಡಿದರೆ ಅದರಿಂದ ಬೆಳಕು ಹೇಗೆ ಬರುತ್ತೆ? ಬಿಳಿ ಅಂತ ಬೆಳಕು ಬರುತ್ತೆ. ನಾನೇನು ಮಾಡಿದೆ, ಎಲ್ಲೋ ಟ್ರಾನ್ಸ್ಪರೆಂಟ್ ಪೇಪರ್ ಹಾಕಿದೆ ಆನ್ ಮಾಡಿದೆ. ಮಾಡಿದ್ರೆ ಏನಾಯ್ತು? ಆ ಬೆಳಕು ಒಳಗಿಂದ ಬರೋ ಬೆಳಕೇನೋ ಬಿಳಿಯೇ, ಬೆಳಕೇನೋ ಬಿಳಿಯೇ. ಆ ಪೇಪರ್ ಒಳಗಿಂದ ಬರ್ತಾ ಇದ್ರೆ ಹೊರಕ್ಕೆ ಆ ಕಲರ್ ಹೇಗಿರುತ್ತೆ? ಎಲ್ಲೋ ಕಲರ್ ಬರ್ತಾ ಇರುತ್ತೆ. ಇಷ್ಟೇ ದೇವರು ಮಾಡಿದ್ದು. ಏನದು ಅಂದ್ರೆ ಈ ಬಲ್ಬಿಂದ ಬರುವ ಬೆಳಕೇನಿದೆ ಅದೇ ತರ ಜೀವನಿಂದ ಬರುವ ಬೆಳಕು ಅಂದ್ರೆ ಚಿತ್ತ. ಜೀವ ಚಿತಾ ಸಂಬಲಿತ ಅಂದ್ರೆ ಜೀವನ ತಿಳುವಳಿಕೆ ಬರ್ತಾ ಇದೆ. ಜೀವನ ತಿಳುವಳಿಕೆ ಬರುತ್ತೆ, ಹೋಗ್ತಾ ಇರುತ್ತೆ. ಲಿಂಗ ದೇಹದ ಒಳಗಿಂದ ಹೊರಗು ಬರುತ್ತೆ, ಹೊರಗಿಂದ ಒಳಗು ಹೋಗ್ತಾ ಇರುತ್ತೆ. ಈ ಜೀವನ ತಿಳುವಳಿಕೆ ದೇವರೇ ಕಳ್ಕೊಂಡು ಹೋಗ್ತಾನೆ ಬರ್ತಾ ಇರ್ತಾನೆ. ಅದೇ ನೀವು ಹೊರಗೆ ಹೋಗುದು ಹೊರಗೆ ಹೋಗುದು ಏನು ಅಲ್ವಾ ಅಂದ್ರೆ ಹೊರಗೆ ಪದಾರ್ಥ ಕಾಣಿಸ್ತು, ಕಾಣಿಸಿದ್ರೆ ಕಣ್ಣಿಗೆ ಕಾಣಿಸ್ತು. ಹೇಗ್ ಗೊತ್ತಾಯಿತು? ಕಣ್ಣು ನೋಡತಾನೆ ಇರುತ್ತೆ, ಬುದ್ಧಿ ತಿಳಿಯಬೇಕಲ್ಲ. ಕಣ್ಣಿಂದ ನೋಡಿದ್ದು ಅದು ಮನಸ್ಸಿನ ಮೂಲಕ ಗ್ರಹಣ ಮಾಡಿ ಚಿನ್ಮನಸ್ಸು ಸಾಕ್ಷಿಯ ಮೂಲಕ ಸ್ವರೂಪ ದೇಹಕ್ಕೆ ಹೋಗಿ ಜೀವನಿಗೆ ಗೊತ್ತಾಗುತ್ತೆ. ಇದು ಏನು ಪಟ ಆಗೋ ಇರೋದು. ಹಾಗೆ ಇನ್ನೊಬ್ಬರು ಹೇಳಬೇಕಾದ್ರೆ ಒಳಗಿಂದ ತಿಳುವಳಿಕೆ ಬಂದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಹಾಗಾದ್ರೆ ಜೀವನ ತಿಳುವಳಿಕೆ ಬರ್ತಾ ಇದೆ. ಜೀವ ಹಾಗೆ ಇದ್ದಾನೆ. ಜೀವನ ತಿಳುವಳಿಕೆ ಬರ್ತಾ ಇದ್ದರೆ ತಿಳುವಳಿಕೆ ಯಾವುದರ ಮೂಲಕ ಬರ್ತಾ ಇದೆ? ಲಿಂಗ ದೇಹದ ಮೂಲಕ ಬರ್ತಾ ಇದೆ. ಈ ಲಿಂಗ ದೇಹ ಎಂತಾದ್ದು ಟ್ರಾನ್ಸ್ಪರೆಂಟ್ ಪೇಪರ್, ಎಲ್ಲೋ ಟ್ರಾನ್ಸ್ಪರೆಂಟ್ ಪೇಪರ್. ಅದನ್ನ ಹೇಗ್ ಮಾಡಿದೆ ಭಗವಂತ ಅಂಟು ಕೊಟ್ಟ ಜೀವಾಚ್ಛಾದಿತ ಪರಮಾಚ್ಛಾದಿತ. ಇಷ್ಟೇ ಜೀವನ ತಿಳುವಳಿಕೆ ಹೊರಗೆ ಬರಲಿಕ್ಕೆ ಒಳಗೆ ಹೋಗ್ಲಿಕ್ಕೆ ಜೀವಾಚ್ಛಾದಿತ ಪರಮಾಚ್ಛಾದಿತ ಯಾವುದು ಅಡ್ಡಿ ಮಾಡಲ್ಲ. ಯಾವ ತಿಳುವಳಿಕೆ ಬರಲಿಕ್ಕೆ? ಜೀವನ ಸ್ವರೂಪದ ತಿಳುವಳಿಕೆ ಬರಲಿಕ್ಕೆ ಜೀವಾಚ್ಛಾದಿತ ಅಡ್ಡಿ ಮಾಡುತ್ತೆ. ಒಳಗಿರುವ ಬಿಂಬನ ತಿಳುವಳಿಕೆ ಬರಲಿಕ್ಕೆ ಪರಮಾಚ್ಛಾದಿತ ಅಡ್ಡಿ ಮಾಡುತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿ ಇರುವ ಜ್ಞಾನ ಬರಲಿಕ್ಕೆ ಅಡ್ಡಿ ಮಾಡಲ್ಲ, ಅದರ ಕ್ವಾಲಿಟಿ ಅದು. ಆಯ್ತಾ? ಸುತ್ತು ಇರುವ ಲಿಂಗ ದೇಹ ಅದು ಹೇಗಿದೆ? ಅದರೊಳಗೆ ಕಲರ್ ಇದೆ. ಯಾವ ಕಲರ್ ಇದೆ? ಅವಿದ್ಯಾ ಕಾಮ ಕರ್ಮ ಮೂರು ಬೆರತ ಇದೆ ಅದರಲ್ಲಿ. ಇವಾಗ ನೋಡಿ ಶುದ್ಧವಾದ ಜೀವನ ತಿಳುವಳಿಕೆ ಅದು ಯಾವುದು? ಶುದ್ಧಿ ಇಲ್ಲ ಅಂದ್ರೆ ಕಾರ್ ನೋಡಿದರೆ ನಮ್ಗೆ ಆಗ, ಸೀರೆ ನೋಡಿದರೆ ನಮ್ಗೆ ಆಗ. ಈಗ ಲಿಂಗ ದೇಹ ಸೈಡಲ್ಲಿ ಬಂತು, ಅದರೊಳಗಿಂದ ತಿಳುವಳಿಕೆ ಬಂತು. ಏನು ಕಾಣಿಸಿದ್ರು ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು. ಇದು ನಮ್ಮ ತಿಳುವಳಿಕೆಗೆ ಲಿಂಗ ದೇಹದ ಅಂಟು ಕೊಟ್ಟದ್ದು. ಹೇಗೆ ಆ ಎಲ್ಲೋ ಕಲರ್ ಪೇಪರ್ ಒಳಗಿಂದ ತಿಳು ಆ ಬೆಳಕು ಬರ್ತಾ ಇದ್ರೆ ಅದಕ್ಕೆ ಅಂಟು ಬರುತ್ತೆ. ಈಗ ನೋಡಿ ಹಾಗು ನೀರು ಬರುತ್ತಂತೆ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಈ ಬೆಳಕು ಹೊರಗೆ ಬಂತಲ್ಲ, ಎಲ್ಲೋ ಟ್ರಾನ್ಸ್ಪರೆಂಟ್ ಪೇಪರ್ ಒಳಗಿಂದ. ಯಾವ ಕಲರ್ ಬಂತು? ಎಲ್ಲೋ ಕಲರ್ ಅಲ್ಲಿ ಬಂತು, ಹಳದಿ ಬಣ್ಣದಲ್ಲಿ ಬೆಳಕು ಬಂತು. ಈಗ ನಿಮ್ಗೆ ಹೇಳಿದೆ ನಾನು ಬೆಳಕೇನು ಬಿಳಿದು ಈ ಬಣ್ಣ ಪೇಪರ್ ಕಂದು ಹೊರಗೆ ಬಂದಾಗ ಬೆಳಕಿನಲ್ಲಿ ಬಣ್ಣ ಬೆರೆತಿದೆ, ಆ ಬಣ್ಣ ಸಪರೇಟ್ ಮಾಡಿ ಅಂತ. ಬೆಳಕು ಹಳದಿ ಬಣ್ಣದ ಕಾಂತಿಯಿಂದ ಹಳದಿ ಬಣ್ಣ ಸಪರೇಟ್ ಮಾಡಿ ಅಂತೆ. ನೀವೇನು ಹೇಳ್ತೀರಾ? ಅದು ಹಾಲು ನೀರು ಬೆರೆದಂತೆ ಬೆರೆತಿದೆ ನಮ್ಮಿಂದ ಆಗಲ್ಲ ಅಂತ ಹೇಳ್ತೀರಾ? ಹೌದಲ್ವಾ? ಅದು ಹೇಳಿದ್ದು ಈ ತಿಳುವಳಿಕೆಗೆ ಲಿಂಗ ದೇಹದ ಬಣ್ಣ ಹೇಗೆ ಬೆರೆಸಿದ ಅಂದ್ರೆ ಹಾಲು ನೀರು ಬೆರೆಸಿದಂತೆ ಬೆರೆಸಿದ. ಅದೇ ಜೀವ ಚಿತಾ ಸಂವಾದಿತ ಅಂದ್ರೆ ಅರ್ಥ ಅದು. ಅಂದರೆ ಲಿಂಗ ದೇಹದ ಒಳಗಿರತಕ್ಕಂಥ ಏನೇನು ವಿಶೇಷ ಅವಗುಣಗಳು ನಾನಾ ದೋಷಗಳು ಅದರ ಅಂಟು ತಿಳುವಳಿಕೆಗೆ ಕೊಟ್ಟ. ಆ ತಿಳುವಳಿಕೆಗೆ ಅಂಟು ಬರೋದು ಕೂಡಲೇ ಏನಾಯಿತು ಅಂದ್ರೆ ಯಾವುದು ಬೇಕೋ ಅದು ಬೇಡ, ಯಾವುದು ಬೇಡವೋ ಅದೆಲ್ಲ ಬೇಕು. ಇದೇ ಲಿಂಗ ಶರೀರದ ಅಂಟು ನಮ್ಮ ತಿಳುವಳಿಕೆಗೆ. ಈಗ ಏನು ಮಾಡ್ಲಿಕ್ಕೆ ಶುರು ಮಾಡುತ್ತಾನೆ ಅಂದರೆ ಆ ಲಿಂಗ ಶರೀರ. ಈಗ ನೋಡಿ, ಎಲ್ಲೋ ಟ್ರಾನ್ಸ್ಪರೆಂಟ್ ಪೇಪರ್ ಇದೆಯಲ್ವಾ, ನಾನು ಈ ಪೇಪರ್ ಎಂಥಾದ್ರು ತಗೊಂಡೆ ಅಂದರೆ ಆ ಪೇಪರ್ ಒಳಗಿರುವ ಎಲ್ಲೋ ಕಲರ್ ತೆಗಿಬಹುದು. ಎಲ್ಲೋ ಕಲರ್ ನಾನು ಏನಾದ್ರೂ ಮಾಡಿ ಉಜ್ಜಿ 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 ಮಾಡಿದರೆ ಆ ಕಲರ್ ಎಲ್ಲ ಹೋಗ್ಬಿಡುತ್ತೆ. ಆವಾಗ ಅದರೊಳಗಿಂದ ಬರುವಂತಹ ಬೆಳಕು ಬಿಳಿಯೇ ಬರುತ್ತೆ. ಹಾಗಿದ್ರೆ ಅವಾಗ ನಾನೇನು ಮಾಡ್ಬೋದು, ಯಾವುದೋ ಒಂದು ಟ್ರೀಟ್ಮೆಂಟ್ ಆ ಪೇಪರಿಗೆ ಕೊಟ್ಟರೆ ಏನಾಗುತ್ತೆ, ಆ ಪೇಪರ್ ಎಲ್ಲ ಬಿಳಿ ಆಗ್ತಾ ಬರುತ್ತೆ, ಅದರ ಕಲರ್ ಎಲ್ಲ ಹೋಗ್ತಾ ಬರುತ್ತೆ. ಹಾಗೆ ಲಿಂಗ ದೇಹದ ಒಳಗಿರುವ ದೋಷಗಳ ಅಂಟು ಕೊಟ್ಟು ಆ ದೋಷಗಳ ಪರಿಚಯವನ್ನು ನಮಗೆ ಮಾಡಿಸಿ ಆ ದೋಷಗಳನ್ನು ಕಳಿಯಲಿಕ್ಕೆ ಸಾಧನೆ ಮಾಡಿಸ್ತಾ ಇದ್ದಾನೆ. ಪಾಪ ಆ ಎಲ್ಲೋ ಕಲರ್ ಪೇಪರ್ ಇದೆಯಲ್ಲ ಲಿಂಗ ದೇಹ, ಅದರ ಕಲರ್ ಎಲ್ಲ ಹೋಗಬೇಕು. ಅದಕ್ಕೆ ಏನು ಮಾಡಬೇಕು, ಟ್ರೀಟ್ಮೆಂಟ್ ಕೊಡಬೇಕು. ಆ ಟ್ರೀಟ್ಮೆಂಟ್ ಅಂದರೆ ಏನು ಅಂದರೆ ಒಳಗಿರುವ ಕರ್ಮ ಕಾಮ ಬೀಜ ಅದೇ ಕಲರ್ ಅದೆಲ್ಲ ಚೆನ್ನಾಗಿ ತೆಗೆದು 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 ಮಾಡಿದ್ರೆ ಎಲ್ಲ ಹೊರಟೋಗುತ್ತೆ. ಅವಾಗ ಲಿಂಗ ಶರೀರಕ್ಕೆ ಬಲವೇ ಇರಲ್ಲ, ಹರಿದು ಹೋಗುತ್ತೆ. ಅವಾಗೆ ಒಳಗಿಂದ ಬಿಳಿ ಕಾಂತಿ ಶುದ್ಧವಾಗಿ ಬರುತ್ತೆ. ಇದು ದೇವರ ಉದ್ದೇಶ. ಇದು ನಮಗೆ ಸೃಷ್ಟಿ ಅಂದರೆ ದೇಹವನ್ನು ಕೊಟ್ಟ ಉದ್ದೇಶ ಇದು. ಸಾಧನೆಯ ಗುರಿ ಎಂದು ಇದಿತ್ತು. 33 ಬರುತ್ತಲ್ಲ ಯಾವುದು ಅಪೂಪಗಳೆಲ್ಲ ಕೊಡ್ತೀರ, ಯಾಕೆ ಕೊಡ್ತೀರಾ? ನಾನು ಹೇಳ ಅಡಿಗೆಯನ್ನು ಸಕ್ಕರೆ ಸೀಕ್ರೆಟ್ ಆಗಿ ಕರೆದು ಹೇಳ್ತೀನಿ ನೋಡ್ರಿ. ಆ ಅಪೂಪಗಳು ಮಾಡುವಾಗ ಚೂರು ತೂತು ಜಾಸ್ತಿ ಬೀಳುವಂತೆ ಮಾಡಿ, ಯಾಕೆ ಹೇಳಿದ್ದಾರೆ ಅದರಲ್ಲಿ ಎಷ್ಟು ತೂತಿರುತ್ತೋ ಅಷ್ಟು ತೂತು ಇದ್ದಷ್ಟು ಕಾಲ 8 ವರ್ಷಗಳು ಸ್ವರ್ಗದಲ್ಲಿ ಸುಖವಾಗಿರಬಹುದಂತೆ. ಅದಕ್ಕೆ ಅಪೂಪ ದಾನ, ಅದಕ್ಕೆ ವಾಯನ ದಾನ, ನಾನಾ ದಾನಗಳು ಒಟ್ಟಾರೆ ನಮ್ಗೆ ಯಾವುದು ಬೇಕೋ ಗೊತ್ತಿಲ್ಲ, ಬೇಡದ್ದೆಲ್ಲ ಬಯಸಿ ಸಾಧನೆ. ಮತ್ತೆ ನಮಗೆ ಸಾಧನೆ ಅಂತ ಬರಿಬೇಕಾ? ಅಲ್ಲ, ನಮ್ಮ ತಲೆಯ ಮೇಲೆ ಕಲ್ಲು ಹಾಕ್ಕೊಳ್ತಾ ಇದ್ದೇವೆ, ಅದನ್ನೇ ಸಾಧನಾ ಸಾಧನಾ ಅಂತ ಕರೆದು ಖುಷಿಯಿಂದ ಕುಪ್ಪಳಿಸ್ತಾ ಇದ್ದೇವೆ. ಹಾಗಾದ್ರೆ ಸಾಧನೆ ಯಾವುದು ಅಂದ್ರೆ ಈ ಲಿಂಗ ದೇಹದ ಬಣ್ಣ ಕಳೆಯುವುದೇ ಸಾಧನೆ. ಈ ಲಿಂಗ ದೇಹದ ಬಣ್ಣ ಯಾವುದು, ಬೇಡದ್ದೆಲ್ಲ ಬೇಕು ಅನ್ನೋದೇ ಬಣ್ಣ. ಈ ಬೇಡದ್ದೆಲ್ಲ ಬೇಕು ಎನ್ನುವ ಲಿಂಗ ದೇಹದ ಬಣ್ಣ ಕಳೆಯುವ ಸಾಬೂನು ಯಾವುದು ಅಂದ್ರೆ ಒಂದೇ ಒಂದು, ನಿನ್ನ ಪ್ರೀತಿಗಾಗಿ ಕರ್ಮ ಮಾಡುತ್ತೇನೆ ನನಗೇನೂ ಬೇಡ ಹರಿಯೇ ಅಂತ ಮಾಡಿದರೆ ಅದೇ ಒಳ್ಳೆ ಸಾಕು, ಚೆನ್ನಾಗಿ ತೊಡೆದುಕೊಡುತ್ತೆ ಲಿಂಗ ದೇಹವನ್ನು. ಸ್ವಾಮಿ ಮಾಡಿ ಮಾಡಿಸ್ತಾ ಇದ್ದಾನೆ, ನಾನು ಶುದ್ಧ ಸ್ವತಂತ್ರ, ಅವ ಮಾಡಿಸಿದರೆ ಮಾಡುತ್ತೇನೆ, ಇಲ್ಲದಿದ್ದರೆ ನನಗೇನು ಮಾಡಲಿಕ್ಕಾಗಲ್ಲ. ಈ ಒಂದು ದೊಡ್ಡ ಬ್ರಷ್ ತಗೋಬೇಕು, ಈ ಬ್ರಷ್ ಇಟ್ಕೋಬೇಕು, ಅವನಿಂದ ಆಗುವ ಸಕಲ ಸಾಧನಗಳೇ ಪೌಡರ್, ಅದರಲ್ಲಿ ಏನು ಬಯಸದಿರುವುದೇ ಒಳ್ಳೆ ನೀರು ಎಲ್ಲ ಹಾಕಿ ಚೆನ್ನಾಗಿ ಉಜ್ಜಿದರೆ ಫಸ್ಟ್ ಕ್ಲಾಸ್ ಆಗಿ ಲಿಂಗದೇಹ ಬಿಡೀ ಆಗ್ತಾ ಬರುತ್ತೆ, ಈ ಒಳಕಲ್ಲ ಹೋಗ್ತಾ ಬರುತ್ತೆ. ಇದನ್ನೇ ಕೃಷ್ಣ ಹೇಳಿದ, ಈ ಮೂರು ಬೇಕಯ್ಯ. ನಾನು ಸ್ವತಂತ್ರ ದೇವ ಸ್ವತಂತ್ರ ಅನ್ನೋದು ಮೊದಲನೆಯ ಜ್ಞಾನ ಫಸ್ಟ್ ಬರಬೇಕದು. ಬರಬೇಕು ಅಂದ್ರೆ ಬಂದೆ ಬಂದರೂ ಸಾಧು, ಹೆಜ್ಜೆ ಹೆಜ್ಜೆಗೂ ಮಾಡೋ ಕಾಲಕ್ಕೆ ನನಗಾಗಬೇಕು. ಎರಡನೆಯದು ನಾನಾಗಿ ಏನು ಅಷ್ಟೇ ಅಲ್ಲ, ಇನ್ನೂ ಒಳಗೆ ಲಂಬ ಕೂತಿವೆ ಅಂತ ಹೇಳ್ತಾರೆ. ಏನದು ಅಂದರೆ ಇದು ಯಾವುದೋ ನಾನು ನಿಮಗೆ ಹೇಳಿದೆ ನಿಪ್ಪಟ್ಟು ಅಂತ, ಒಡಗಿಟ್ಟು ಅಂತ ಬೇರೆ, ಅದರಲ್ಲಿ ಕಡಲೆಕಾಯಿ ಪುಡಿ ಅಂದರೆ ಚೂರು ದೊಡ್ಡ ದೊಡ್ಡದು ಗೋಡಂಬಿ ಅಡುಗೆ ಹಾಕ್ತೀವಲ್ಲ ಆ ಥರ, ಆ ಪಾತ್ರೆ ಯಾವುದು, ಆ ಹಿಟ್ಟಿನ ಪಾತ್ರೆ ಯಾವುದು ಅಂದರೆ ಮೂರು ಗುಣಗಳೇ ಹಿಟ್ಟು, ಮೇನ್ ಹಿಟ್ಟು ಆ ಲಿಂಗದೆ ತಯಾರು ಮಾಡಲಿಕ್ಕೆ ದೊಡ್ಡ ದೋಸೆ ಥರ ಆಗಿಲ್ವ ಅದು ತಯಾರಾಗಿ ಹಿಟ್ಟು ಯಾವುದು ಅಂದರೆ ಮೂರು ಗುಣಗಳು. ಈ ಗುಣಗಳ ಪರಿಚಯ ನಿಮಗಿದೆಯಾ ಅದು ಮಾಡಿಕೊಡ್ತಾರೆ. ಪ್ರಕೃತಿ ಮೂರು ರೀತಿ, ಸೃಷ್ಟಿ ಬಂತಲ್ಲ ಸೃಷ್ಟಿ ಪ್ರಕೃತಿ ಅದೇನೋ ಗುಣಗಳು ಒಂದು ಒಳ್ಳೆಯ ಬರೋದೇ ಅಂತ ಹೇಳಿದ್ದಾರೆ. ಭಾಗವತ ಶುಭಾನಿ ಅಥವಾ ವಂಶ ಪ್ರಕರಣಗಳು ಬಂದರು, ಸೃಷ್ಟಿ ಪ್ರಕರಣ ಬಂದರು, ಒಳ್ಳೆ ಸಮಾಧಿ ಯೋಗಕ್ಕೆ ಹೋಗ್ಬಿಡ್ತು, ಯೋಗಿಗಳಿಗೂ ಬರಲ್ಲ ಅಂತ ಸಮಾಧಿ ಹೇಳ್ತೀವಿ. ಯಾಕೆ ಬೇಡದ್ದು ಸುಮ್ಮನೆ ಈ ಗುಣ ಗುಣ ಇದರಿಂದ ಬಂತೋದ್ರಿಂದ ಯಾವ ರೀತಿ ಯಾವ ಪ್ರಕರಣ ಇವಾಗ ಮನೆ ಕಟ್ಟಿದ್ದಾನೆ ಯಾರೋ ಗಾಂಗ ಹೇಳ್ತಾನೆ, ಅವ್ರು ಬಂದು ಹೇಳ್ತಾ ಇದ್ದಾನೆ ಮನೆ ಕಟ್ಟಿ ಟೀ ಕೊಟ್ಟ ನಾ ಹೋಗಿ ಬದುಕಬೇಕು ಅದರಲ್ಲಿ. ಅವ್ನು ಹೇಳಿದ ನಾನು ಸಿಮೆಂಟ್ ಇಷ್ಟ ಆಗಿದೆ ಅದು ಇಷ್ಟ, ನನ್ಗೆ ಯಾಕೆ ಹೇಳ್ತೀವಿ ಹೋಗಿ ಕಟ್ಟಿ ಕೊಟ್ಟಿಲ್ಲ ಸಾಕು ನಾವು ಅಷ್ಟೇ ಬೇಕಾಗ ದೇವ್ರು ಹೇಗೆ ಕಟ್ಟಿದ್ರೆ ಏನು ನಮಗಾಗಿದೆ ಈ ಸುಟ್ಟಿ ತೆರೆಕೊಂಡು ನಮ್ಗೆ ಏನಾಗಬೇಕಾಗಿದೆ ಬದುಕ್ತಾ ಇದ್ವಿ ಸಾಕಪ್ಪ ಅಲ್ಲ. ಈ ಸೃಷ್ಟಿಯ ಪರಿಚಯ ಆದರೇನೆ ದೇವರ ತಾಕತ್ವ ಪರಿಚಯ ಆಗುತ್ತೆ. ಬಹುಚಿತ್ರ ಜಗತ್ ಬಹುಧಾ ಕಾರಣಾತ್ ಪರಶಕ್ತಿ ಅನಂತ ಗುಣ ಪರಮ, ಭಗವಂತನ ತಾಕತ್ತು ಗೊತ್ತಾಗೋದೇ ಸೃಷ್ಟಿಯ ಪರಿಚಯ ಇದೆ. ಯಾಕೆಂದ್ರೆ ಸೃಷ್ಟಿ ಈ ಪ್ರಕೃತಿ ಯಾವ ರೀತಿಯಾಗಿದೆ, ಮೂರು ರೀತಿಯಾದ ಪ್ರಕೃತಿ ಎಷ್ಟೆಷ್ಟು, ಅವ್ಯಕ್ತ ಪ್ರಕೃತಿ, ವ್ಯಕ್ತಾವ್ಯಕ್ತ ಪ್ರಕೃತಿ, ವ್ಯಕ್ತ ಪ್ರಕೃತಿ ಅಂತ ಮೂರು. ಕಾಣಿಸೋದಲ್ಲ ವ್ಯಕ್ತ ಕಾಣಿಸೋದು, ಮಧ್ಯೆ ಒಂದು ಕಾಣಿಸಿ ಕಾಣಿಸದೇ ಇದು ವ್ಯಕ್ತ ವ್ಯಕ್ತ ಪ್ರಕೃತಿ, ಇನ್ನೊಂದು ಅವ್ಯಕ್ತ ಕಾಣಿಸದೇನೆ ಇರೋದು. ಇದೇ ಹೇಳ್ತಾರೆ ಹೇಗೆ ದೃಷ್ಟಾಂತಕ್ಕೆ ಮಾತ್ರ ಗಡಿಗೆ ಇದೆ, ಗಡಿಗೆ ತಯಾರಾಗಲಿಕ್ಕೆ ಮಣ್ಣು, ಮಣ್ಣು ತಯಾರಾಗಲಿಕ್ಕೆ ಮಣ್ಣಿನ ಸೂಕ್ಷ್ಮಾಂಶಗಳು ಬೇಕು ಹೌದಾ. ಆಟಮ್ಸ್ ಅಂತ ಹೇಳ್ತೀರಾ, ಆಟಮ್ಸ್ ಕಾಣಿ ಕಾಣಿಸಲ್ಲ ಕಾಣಿಸಲ್ಲ, ಆ ಆಟಮ್ಸ್ ಎಲ್ಲ ಯಾವುದಕ್ಕೆ ಕಾರಣ ಆಯಿತು, ಮಣ್ಣಿಗೆ ಕಾರಣ, ಮಣ್ಣು ಗಡಿಗೆಗೆ ಕಾರಣ ಆಯಿತು. ಈಗ ನಾವು ಡೈರೆಕ್ಟ್ ಆಗಿ ಮಣ್ಣಲ್ಲದೆ ಆಟಮ್ಸ್ ಇಂದನೇ ನಾನು ಗಡಿಗೆ ಮಾಡುತ್ತೇನೆ ಅಂದ್ರೆ ಆಗುತ್ತಾ, ಅದಕ್ಕೆ ಆಟಮ್ಸ್ ಇಂದ ಮಣ್ಣಾಗಿ ಮಣ್ಣಿಂದ ಗಡಿಗೆ ಆಗಿದೆ ಹೌದಾ, ಪರಮಾಣುಗಳಿಂದ ಮಣ್ಣು ಮಣ್ಣಿಂದ ಗಡಿಗೆ. ಹಾಗೆ ಪ್ರಕೃತಿ ಸೂಕ್ಷ್ಮ ಪ್ರಕೃತಿಯಲ್ಲಿ ಈ ಸತ್ವ ಗುಣ ರಜೋ ಗುಣ ತಮೋ ಗುಣ ಅಂತಿಲ್ಲ, ಅದರ ಮೂರು ಅಂಶಗಳಿವೆ, ರಾಶಿ ರಾಶಿ ಕೂತಿವೆ, ಸತ್ವಾಂಶಗಳು ರಜೋ ಅಂಶಗಳು ತಮೋ ಅಂಶಗಳು ಅಂತ ಕೂತಿವೆ. ಅದರಿಂದ ಭಗವಂತ ಏನು ಮಾಡಿದ, ಸತ್ವಾಂಶಗಳಿಂದ ಸತ್ವ ಗುಣ, ರಜೋ ಅಂಶಗಳಿಂದ ರಜೋ ಗುಣ ಮತ್ತೆ ತಮೋ ಅಂಶಗಳಿಂದ ತಮೋ ಗುಣ ಮೂರು ತಯಾರು ಮಾಡಿ. ನಿಮಗೆ ಗೊತ್ತಿದ್ದೆಲ್ಲ ತೆಗೆದ್ರಿ, ನಾನು ಹೇಳಿದ್ದು ಕೇಳಿದ್ರಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಆ ಅರ್ಧಂಬರ್ಧ ಗೊತ್ತಿತ್ತು, ಇದು ಸೇರಿಸ್ಕೊಂಡ್ಬಿಟ್ರೆ ಎಲ್ಲ ನಮ್ಮ ಜನ ಆಗ್ತಾ ಇರುತ್ತೆ. ಅದಕ್ಕೆ ನಮ್ಗೆ ಯಾವ ಸಬ್ಜೆಕ್ಟ್ ಚೆನ್ನಾಗಿ ಗೊತ್ತಾಗಬೇಕಾದ್ರೆ ಹಿಂದಿನ ತೆಗೆದುಬಿಟ್ರೆ ಡೌಟ್ಸು ಬರಲ್ಲ, ಚೆನ್ನಾಗಿ ಚೆನ್ನಾಗಿ ಹೋಗ್ತಾ ಬರುತ್ತೆ. ಪ್ರಕೃತಿ ಮೂಲ, ಅದರಲ್ಲಿ ಸತ್ವಾಂಶ ರಜೋಂಶ ತಮೋ ಅಂಶ, ಅದರಿಂದ ಮೂರು ಗುಣಗಳು ತಯಾರು ಮಾಡಿದ, ಆ ಮೂರು ಗುಣಗಳಿಂದ ಜಗತ್ತನ್ನು ಕಟ್ಟಿದ, ಗಡಿ ಜಗತ್ತನ್ನು ಕಟ್ಟಿದ. ಈ ನಮಗೆ ದೃಷ್ಟಾಂತ ಕೊಡಬೇಕಾದ ಅಡಿಗೆಯವರು ಬಂದು ಧನಿಯಾ ಮೆಣಸಿನಕಾಯಿ ನಿತ್ಯ ಎಲ್ಲ ಮೂಲೆಗಳಿವೆ, ಅದರಿಂದ ಏನು ಮಾಡಿದರು, ಹುಳಿ ಪುಡಿ ಸಾರಿನ ಪುಡಿ ಗೊಜ್ಜಿನ ಪುಡಿ ಎಲ್ಲ ಮಾಡಿಕೊಂಡು ಅದರಿಂದ ಹುಳಿ ಸಾರು ಗೊಜ್ಜು ತಯಾರು. ಹಾಗೆ ಸುಲಭವಾಗ್ತಾಯಿದೆ ತಮಿಳುನಾಡಲ್ಲಿ ಅಂಶಗಳು ಅಂತ ಮೂಲ ರಾ ಮೀಟರ್ ರಾ ಪಾರ್ಟಿಕಲ್ಸ್ ಏನಿದೆ ಆಟಮ್ಸ್ ಎಲ್ಲ ಅದರ ಅಂಶಗಳು. ಈಗ ನಾನು ಯಾಕೆ ಬಂದಿದ್ದೇನೆ ಅಂತಂದರೆ ಈ ನಮ್ಮ ಸುತ್ತು ಇರುವ ಲಿಂಗ ದೇಹ ಅದು ಮೂರು ಗುಣಗಳಿಂದ ತಯಾರಾಗುತ್ತೆ. ಮೂರು ಗುಣಗಳಿಂದ ಅನಾದಿಯಿಂದ ಇದೆ ನಮ್ಮ ಸುತ್ತು. ಸೂಕ್ಷ್ಮ ಪ್ರಕೃತಿ ಇದೆ ಅಂತಾರೆ. ಅಂದ್ರೆ ನಮ್ಮ ಲಿಂಗ ದೇಹದಲ್ಲಿ ಇರುವುದು ಗುಣಗಳ ಇಲ್ಲ ಅಂಶಗಳು. ಅಂದರೆ ಈ ಲಿಂಗ ದೇಹ ನೋಡಿ, ಸೃಷ್ಟಿ ಕಾಲದಲ್ಲಿ ಗುಣಗಳು ತಯಾರು ಮಾಡುತ್ತಾನೆ ಭಗವಂತ. ಪ್ರಳಯ ಕಾಲದಲ್ಲಿ ಗುಣಗಳಿಲ್ಲ, ಗುಣಗಳೆಲ್ಲ ಅದರ ಅಂಶಗಳೆಲ್ಲ ಮೂಲದಲ್ಲಿ ಸೇರಿಬಿಡುತ್ತೆ. ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ಪ್ರಕೃತಿ ರೂಪದಲ್ಲಿ ಬರುತ್ತೆ. ಪ್ರಕೃತಿಯಲ್ಲಿ ಸೂಕ್ಷ್ಮ ರೂಪದಲ್ಲಿ ಅಂದರೆ ಸತ್ವಾಂಶಗಳು, ರಜವಾಂಶಗಳು, ತಮಾಂಶಗಳು ಮಾತ್ರ ಉಳಿದಿರುತ್ತೆ. ಎಲ್ಲಿ? ಪ್ರಳಯ ಕಾಲದಲ್ಲಿ. ಸೃಷ್ಟಿ ಕಾಲದಲ್ಲಿ ಮಾತ್ರ ಗುಣಗಳು ತಯಾರು ಮಾಡುತ್ತಾರೆ. ಈಗ ಈ ಮೂರರಿಂದ ತಯಾರಾದಂತೆ ನಮ್ಮ ಲಿಂಗ ದೇಹ ಅಂತಾದರೆ, ಅಂದರೆ ಯಾವ ಅನಾದಿಯಿಂದ ಇದೆ ಅಂತಾದರೆ, ಅದು ಪ್ರಳಯ ಕಾಲದಲ್ಲೂ ಅನಾದಿಯಲ್ಲಿ ದೇವರ ಹೊಟ್ಟೆ ನಮ್ಮ ಸುತ್ತು ಇರಬೇಕಾದರೆ ಅದು ಯಾವುದರಿಂದ ತಯಾರಾಗಿರಬೇಕು? ಗುಣಗಳಿಂದಲ್ಲ, ಸತ್ವಾಂಶ, ರಜವಾಂಶ, ತಮೋ ಅಂಶಗಳಿಂದ ತಯಾರಾದದ್ದು. ಯಾವುದು? ನಮ್ಮ ಲಿಂಗ ದೇಹ. ಅದನ್ನೇ ಹೇಳುತ್ತಾರೆ ಗುಣತ್ರಯಾತ್ಮಕ, ಮೂರು ಗುಣಗಳಿಂದ ಕೂಡಿದ್ದು. ಹೌದಾ? ಮೂರು ಗುಣಗಳಿಂದ ಕೂಡಿದ್ದು ಅಂದರೆ ಪ್ರಳಯ ಕಾಲದಲ್ಲಿ ಹೇಗೆ ಬರುತ್ತೆ ಗುಣಗಳ ಸಂಬಂಧ? ಅಂಶಗಳಲ್ಲ ಅಂದರೆ ಆ ಅವ್ಯೂಢ ಗುಣತ್ರಯಾತ್ಮಕ. ಈ ಮೂರು ಗುಣಗಳು ಹೇಗಿದೆ ಅಂತ ಸೂಕ್ಷ್ಮ ರೂಪದಲ್ಲಿ ಇದೆ. ಅಂದರೆ ಸತ್ವಾಂಶ, ರಜವಾಂಶ, ತಮೋ ಅಂಶಗಳಿಂದ ತಯಾರಾದದ್ದು ಈ ಲಿಂಗ ಶರೀರ ಅಂತ ಹೇಳೋದನ್ನ ಅವ್ಯೂಹ ಅಂತ ಶಬ್ದ ಆಗ್ತಾರೆ. ಅಂದ್ರೆ ಅನ್ಎಕ್ಸ್ಪ್ಯಾಂಡೆಡ್, ಎಕ್ಸ್ಪ್ಯಾನ್ಷನ್ ಬರಲಿಲ್ಲ, ಅದು ಮುದ್ದೆ ಮಾಡಲಿಲ್ಲ, ಒಳಗೆ ಆ ಸೂಕ್ಷ್ಮ ಪಾರ್ಟಿಕಲ್ಸ್ ತರ ಇದೆ. ಇದು ಹಿಟ್ಟು. ಮೂರು ಸತ್ವಾಂಶಗಳು, ರಜವಾಂಶಗಳು, ತಮಾಂಶಗಳು. ಮೊದಲೇ ನಮ್ಮ ಸುತ್ತು ಚಪಾತಿ ತರ ಸುತ್ತು ನಮ್ಗೆ ಗೊತ್ತಿದೆ.
ಅಂಶಗಳು ಇದ್ದಾಗ ಅಂಶಗಳು ಮೂರು ಇದ್ದಾಗ ಗುಣ ಇದ್ದಾಗ
ಅಲ್ಲ, ನಾನು ಹೇಳೋದಿಷ್ಟೇ. ಅಲ್ಲಿ ಗುಣ ಅಂತ ಕರೆಯುವುದು ಸೃಷ್ಟಿಗೆ ಬಂದಾಗ, ಸೃಷ್ಟಿ ಅಂತ ಶುರು ಆದಾಗ ಅಂಶಗಳನ್ನು ಪ್ರತ್ಯೇಕ ಪ್ರತ್ಯೇಕ ತಗೊಂಡು ಮುದ್ದೆ ಮಾಡಿದರೆ ಅದನ್ನು ಗುಣ ಅಂತ ಕರೀತಾರೆ. ಗೋಧಿ ಹಿಟ್ಟು ಕಲಸಿದ್ವಿ ಚಪಾತಿಗೆ, ಅದರ ಹಿಟ್ಟದೇ ಇಲ್ವಾ? ಅದನ್ನು ಕಲಸಲಿಕ್ಕೆ ಮೊದಲು, ನೀರು ಹಾಕಲಿಕ್ಕೆ ಮೊದಲು ಅದನ್ನು ಗೋಧಿ ಹಿಟ್ಟಂತೆ ಕರೆಯೋದು. ಕಲಸಿದ ಮೇಲೆ ಚಪಾತಿ ಕಲಸ್ಕೊಂಡ್ರೆ ಕೂಡ ಅದನ್ನು ಗೋಧಿ ಹಿಟ್ಟಂತೇಳಿ ಕರೆಯೋದು. ಆದರೆ ಮೊದಲು ಪುಡಿ ರೂಪದಲ್ಲಿ ಕುಡಿಯುವಾಗ ಮುದ್ದೆ ಆಗಿದೆ ಅಷ್ಟೇ. ಈ ಮುದ್ದೆಯನ್ನು ಗುಣ ಅಂತ ಬರ್ತದೆ. ಒರಿಜಿನಲ್ ಒರಿಜಿನಲ್ ಅಷ್ಟೇ ಅಲ್ಲ. ಇವಾಗ ಒಳ್ಳೆ ಬೇರೆ ಯಾವ ಹೇಳಿದಲ್ಲಿ ಕೊಟ್ಟು ತಯಾರಾಗ್ತದೆ ಅಂದರೆ ಅದರಲ್ಲೆಲ್ಲ ಸೇರಿಸಿದ ಮೊಲೆ ಮೊದಲೇ ಸೇರಿದೆ. ಏನು ಐಟಮ್ಸ್ ಎಲ್ಲ ಯಾವುದು ಅಂತ ಹೇಳ್ತಾರೆ, ಷೋಡಶ ಕಲ ಹದಿನಾರು ಹಾಕಿದ್ರು ಪುಡಿಗಳೆಲ್ಲ. ಅಂದರೆ ಒಳ್ಳೆ ಒಳ್ಳೆ ಗೋಡಂಬಿ ಕಲೆಲ್ಲ ಹಾಕ್ತಾ ಇದ್ದಾರೆ. ಅಂದರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ, ಪಂಚ ಮಾತ್ರಗಳದಲ್ಲಿ ಸೇರಿದರೆ ಹದಿನೈದು, ಒಂದು ಮನಸ್ಸು ಹೇಳ್ತಾರೆ. ದಶೇಂದ್ರಿಯ, ಪಂಚಭೂತ, ಮನೋರೂಪ, ಷೋಡಶ ಕಲಾತ್ಮಕ. ಇದರಲ್ಲಿ ಮತ್ತು ನೋಡಬಹುದು ಏನಿದ್ರು ಅಂದರೆ ಈ ಇಪ್ಪತ್ತು ನಾಲ್ಕು ತತ್ವಗಳಿವೆಯಲ್ಲ, ಮೂರು ಗುಣಗಳಿವೆಯಲ್ಲ, ಮೂರು ಗುಣಗಳೇ ಇಪ್ಪತ್ತು ನಾಲ್ಕು ತತ್ವಗಳು, ತತ್ವಗಳೇ ಗುಣಗಳು. ಅಲ್ಲಿ ಗೊಜಲು ಗೊಜಲು ಇಲ್ಲ. ತತ್ವಗಳು ಸೂಕ್ಷ್ಮ ರೂಪದಿಂದ ಮೊದಲಿನಿಂದ ಇದ್ದೇ ಇವೆ. ಅದನ್ನು ದೊಡ್ಡದು ಮಾಡಿದ್ದು ಗುಣಗಳಿಲ್ಲ, ಅದನ್ನು ದೊಡ್ಡದು ಮಾಡಿದ್ದು ಗುಣಗಳಿಲ್ಲ. ಉಪಚಯ ಕೊಟ್ಟದ್ದು, ಅದನ್ನು ವೃದ್ಧಿ ಮಾಡಿದ್ದು ಗುಣಗಳಿಂದ. ದೊಡ್ಡ ಶರೀರವನ್ನು ಚೆನ್ನಾಗಿ ಗುಣಗಳೆಲ್ಲ ಆ ಥರ ಅದು ಶರೀರ ಬರಲಿಕ್ಕೆ ಗುಣಗಳನ್ನು ಅಂದರೆ ಈ ತತ್ವಗಳನ್ನು ಉಪಚಯ ಅಪೇಕ್ಷೆಯ ಅದನ್ನು ವೃದ್ಧಿ ಮಾಡಿದ್ದು ಗುಣಗಳಿಂದ. ಒಟ್ಟಾರೆ ಹದಿನಾರು ತತ್ವಗಳು ನಮ್ಮಲ್ಲಿ ಬಂದು ಹದಿನಾರು ಕಲೆಗಳು ಆ ಲಿಂಗದೇಹದಲ್ಲಿ ಮತ್ತು ಅಂಶಗಳು ಬಂದು ಮೂರು ಅಂಶಗಳು ಬಂದು. ಅಷ್ಟೇ ಅಲ್ಲ, ಇದಕ್ಕೆ ಒಂದು ಸಹಜವಾದ ಧರ್ಮಗಳು ಕೂಡಿವೆ. ಏನು? ಪ್ರಕಾಶ ಶಕ್ತಿ, ಕ್ರಿಯಾಶಕ್ತಿ, ಆವರಣ ಶಕ್ತಿ ಅಂತ. ನಿದ್ದೆ ಚೆನ್ನಾಗಿ ಬರ್ತಾ ಇದೆಯಾ? ಅಲ್ಲ, ನಿದ್ದೆ ಬರ್ತಾ ಇದೆ ಅಂದ್ರೆ ಸರಿ. ಇದ್ದ ತಪ್ಪಿಲ್ಲ ಅಂದ್ರೆ ನಾನು ಪ್ರಾಬ್ಲಮ್ ಸರಿಯಾಗಿ ಕಾಣ್ತಿಲ್ಲ ಇಲ್ಲ ಡ್ರೈ ಸಬ್ಜೆಕ್ಟು ಅಲ್ವಾ ಅರ್ಥ ಆಗ್ತಾ ಇದೆಯಾ ಏನಾದರೂ ಚೂರ ಅಂತ ಆಗಿದೆಯಾ ಅದಕ್ಕೆ ಬೆಂಗಳೂರು ಭಾಳ ಇಷ್ಟಪ್ಪ ನನಗೆ ಏನು ಹೇಳಿದ್ರು ಸರಿಯಾಗಿ ಕಾರಣ ಮಾಡ್ತಾರೆ ಏನು ಕೆಲವರು ನೋಡ್ತೀವಿ ಮುಖದಲ್ಲಿ ಗಂಭೀರ ಆಗಿರುತ್ತೆ ಹೇಳೋ ಕಾರಣಕ್ಕೆ ಚೂರು ಅರ್ಥ ಲಕ್ಷಣ ಗೊತ್ತಾಗಲ್ಲ ಅಪಾರ್ಥದ ಲಕ್ಷಣ ಗೊತ್ತಾಗಲ್ಲ ಗಂಭೀರವಾಗಿ ಕೊಟ್ಬಿಡುತ್ತಾರೆ ಕೇಳುವವರಿಗೆ ಗೌರವ ಇವ್ರು ಹೇಳ್ತಾ ಇದ್ದಾರ ಇಲ್ವಾ ಅಂತ ಕೊಟ್ಬಿಡುತ್ತೆ ಅವರ ಸುಗಮಾಕ್ಷಿಗಳಿಗಿಂತ ಏನಾಗುತ್ತೆ ಅಂತ ಕೊಟ್ಟಿರ್ತಾರೆ ನಿಮ್ಮನ್ನ ಕರೆಸಿದ ಪ್ರವಚನಕ್ಕೆ ನಿಮ್ಮ ಪಾಡಿ ನೀವು ಹೇಳ್ಕೊಂಡು ಹೋಗಿ ನಮ್ಮ ಪಾಡಿ ನಾವು ಗೊತ್ತಿರ್ತೇವೆ ನೀವು ಗೊತ್ತಿರ್ತಾರೆ ಅಲ್ಲಿ ಬಹಳ ಕಷ್ಟ ಆಗಿಬಿಡುತ್ತೆ ಆಗೋದ ಇಲ್ಲ ನೋಡಿ ಯಾಕಾದ್ರೂ ಬರುವ ಇಲ್ಲಿ ಆಗಲ್ಲ ಒಳ್ಳೆ ಸಂತೋಷ ಆಗುತ್ತೆ ನೋಡಿದ್ರೆ ಸರಿ ಪ್ರಕಾಶ ಶಕ್ತಿ ಕ್ರಿಯಾಶಕ್ತಿ ಆವರಣ ಶಕ್ತಿ ಈಗ ಇದಕ್ಕೆ ಲಿಂಗ ದೇಹಕ್ಕೆ ಏನಿದೆ ತಾಕತ್ತು ಅಂದರೆ ನೋಡಿ ನಮ್ಮ ತಿಳುವಳಿಕೆಯನ್ನ ಹೊರಗೆ ಹೋಗಲಿಕ್ಕೆ ಬರುತ್ತೆ ಪ್ರಕಾಶ ಶಕ್ತಿ ತಿಳುವಳಿಕೆ ಹೊರಗೆ ಹೋಗುತ್ತೆ ಬರುತ್ತೆ ಆದರೆ ನೋಡಿ ಆವರಣ ಶಕ್ತಿ ಎಂದು ಆ ಬಿಳಿಯಾದ ತಿಳುವಳಿಕೆ ಹೊರಗೆ ಹೋಗಲಿಕ್ಕೆ ಬಿಡಲ್ಲ ತನ್ನ ಅಂಟು ಕೊಟ್ಟೆ ಕಳಿಸತಕ್ಕೆ ಹೊರತು ಅಂಟಿಲ್ಲದೆ ಶುದ್ಧ ಜ್ಞಾನ ಹೊರಗೆ ಬರಲಿಕ್ಕೆ ಬಿಡಲ್ಲ ಕಟ್ಟಿ ಹಾಕಿರುತ್ತೆ ಅವನ ಪುರಾಣಿ ಅದು ಎಷ್ಟೇ ಸಿಡಿ ಹಾಕಿ ಎಷ್ಟೇ ಪಾಠ ಕೇಳಿ ಪ್ರವಚನ ಕೇಳಿ ಮನೆಗೆ ಹೋದ್ರು ಕೂಡ ನಾವು ಮತ್ತು ಒರಿಜಿನಲ್ ಕಂಡೀಷನ್ ಬರ್ತಿರ್ಬೇಕು ಏನು ಮತ್ತು ಟಿವಿ ಮುಂದೆ ಕೂತಿರ್ಬೇಕಂತೆ ಗೊತ್ತು ಆಚಾರ ಹೇಳಿದ ಚೆನ್ನಾಗಿ ಬರಲೇಬಾರದು ಇದು ಲಿಂಗದೇನು ಮಾಡೋದು ಅಷ್ಟು ಪವರ್ಫುಲ್ ಆಗಿರುತ್ತೆ ಅದನ್ನ ಆವರಣ ಶಕ್ತಿ ಅಂತ ಹೇಳ್ತಾರೆ ಇನ್ನ ಕ್ರಿಯಾಶಕ್ತಿ ಒಂದು ಕ್ಷಣ ಸುಮ್ಮನೆ ಕೊಡ್ಲಿಕ್ಕಾಗುತ್ತೆ ಇಲ್ಲ ಏನೋ ಒಂದು ಆಲೋಚನೆ ತಲೆ ಕಡಿತಾನೆ ಇರಬೇಕು ಏನೋ ಅದು ಲಿಂಗದೇಹದ ಲಕ್ಷಣ ಕ್ರಿಯಾಶಕ್ತಿ ಈ ತಿಳುವಳಿಕೆ ಯಾವಾಗಲೂ ಹೊರಬರ್ತಾನೆ ಇರುತ್ತೆ ಅದು ಲಿಂಗದೇಹದ ಮೂಲಕ ಬಂದ ಕೂಡಲೇ ಏನೋ ಒಂದು ಮಾಡೋಣ ಆರೋಗ್ಯ ಗುಣಾಗಿ ಮಾಡೋಣ ಮಾಡೋಣ ಏನೋ ಒಂದು ಬರ್ತಾನೆ ಇರುತ್ತೆ ಅಷ್ಟೇ ಅಲ್ಲ ಆವರಣ ಇದು ಶುದ್ಧ ತಿಳುವಳಿಕೆ ಬಾರದಂತೆ ಮಾಡುತ್ತಾ ಇರುತ್ತೆ ಹಾಗೆ ಇನ್ನೇನು ಅಂದರೆ ಆವರಣ ಕ್ರಿಯಾ ಪ್ರಕಾಶ ತಿಳುವಳಿಕೆಯನ್ನು ಬರಲಿಕ್ಕೆ ಬೇಡುತ್ತೆ ಎಂಥದ್ದು ಬಣ್ಣ ಬೆರೆಸಿದ ತಿಳುವಳಿಕೆ ಬೇರೆ ಏನು ಅಡ್ಡಿ ಮಾಡಲ್ಲ ಹೋಗ್ಬೋದು ಬರ್ಬೋದು ಹೋಗ್ಬೋದು ಬರ್ಬೋದು ಬಂದಾಗೆಲ್ಲ ಫಾಸ್ಟ್ ಟೋಕನ್ ಕೊಡ್ತಾರೆ ತಗೊಂಡು ಹೋಗು ಅಂತ ಹೇಳ್ತಾ ಇರುತ್ತೆ ಇದು ಈ ಲಿಂಗದೇಹದ ಲಕ್ಷಣ ಇಂಥ ಈ ಶರೀರ ಹೇಗಿದೆಯಪ್ಪ ಅಂದರೆ ಜೀವ ಒಂದು ವೇಳೆ ಈ ವ್ಯೋಮಗಾನಿಗಳು ಹಾಕೊಂತಾರಲ್ಲ ಕೋಸ್ಟ್ ಇಡೀ ಬಾಡಿಯೆಲ್ಲ ಹಾಕೊಂಡು ಹೋಗ್ತಾರೆ ಕವಚ ಆ ಥರ ಜೀವನಿಗೆ ಕವಚ ಥರ ಇದೆ ಜೀವ ಇರ್ತಾನೆ ಕುದುರೆ ಬಾಲದ ಕೊನೆಯ ಕೂದಲ ತುದಿಸಲ ವಿಭಾಗ ವಹಿಸಲು ಅದರೊಳಗೆ ಮನುಷ್ಯ ವಿಭಾಗ ವಹಿಸಲು ಏನಿಕ್ಕಿರುವುದೋ ಅನೇಕಿರುವುದು ಜೀವ ಪರಮಾಣು ಅಷ್ಟು ಜೀವನಿಗೆ ಫುಲ್ ಸ್ವೆಟರ್ ಹಾಕಿದ್ರೆ ಇವನಿಗೆ ಇರ್ತಿರ್ಬೇಕು ಆದರೂ ಅಷ್ಟೇ ಇರ್ಬೇಕಾನೆ ಕಣ್ಣಿಗೆ ಅದರಿಂದ ಏನಾದರೂ ಕಾಫಿ ಕೊಡಬೇಕಾಗುತ್ತಾ ಏನಾದರೂ ಕಾಣಬೇಕಾಗುತ್ತಾ ಏನು ಮಾಡಬೇಕಾಗುತ್ತೆ ಅಲ್ಲಿಂದಲೇ ಕಟ್ಕೊಂಡು ಏನು ಮಾಡಬೇಕಾಗುತ್ತೆ ಅದಕ್ಕೆ ಸ್ವಾಮಿ ಏನು ಮಾಡಿದ ಇಲ್ಲ ಇದರಿಂದ ಏನು ಉಪಯೋಗವಿಲ್ಲ ಅಂದರೆ ಸಾಧನೆಗೆ ಡೈರೆಕ್ಟ್ ಆಗಿ ಕೆಲಸ ಬರಲ್ಲ ಅಂತ ಹೇಳಿ ಇನ್ನೊಂದು ಶರೀರ ಕೊಟ್ಟ ಈ ಶರೀರ ಆದರೆ ಈ ಶರೀರಕ್ಕೂ ಲಿಂಗ ಶರೀರಕ್ಕೂ ಮಧ್ಯೆ ಘರ್ಷಣೆ ಆಗಿ ಅದೇನಾದರೂ ಹಾಳಾದ್ರೆ ಅದಕ್ಕೆ ಮಧ್ಯೆ ಒಂದು ಕವರ ಹಾಕಿದ ಅನಿರುದ್ಧ ಶರೀರ ಅನಿರುದ್ಧ ಶರೀರ ಅಂತ ಯಾಕೆ ಹೆಸರು ಅಂದರೆ ಲಿಂಗ ಶರೀರದಿಂದ ಕೂಡಿದ ಜೀವರಾಶಿಗಳನ್ನು ನಾರಾಯಣ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದ ತನ್ನ ರೂಪದಿಂದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರನ್ನು ಹೊರತೆಗೆದ ಮೂಲ ಸೃಷ್ಟಿಯಲ್ಲಿ ತನ್ನ ಹೊಟ್ಟೆಯಿಂದ ಅನಿರುದ್ಧನ ಹೊಟ್ಟೆಯಲ್ಲಿ ಯಾರ್ಯಾರನ್ನ ಕರೆಕೊಂಡು ಬರಬೇಕೋ ಅವರನ್ನು ಇಟ್ಟ ಅನಿರುದ್ಧ ಏನು ಮಾಡಿದ ಎಲ್ಲ ಸುತ್ತು ಇನ್ನೊಂದು ಕವರ್ ಹಾಕಿದ ಆ ಶರೀರವೇ ಅನಿರುದ್ಧ ಶರೀರ ಅನಿರುದ್ಧ ನಾಮಕ ಪದವಂತ ಕೊಟ್ಟ ಶರೀರವೇ ಅನಿರುದ್ಧ ಶರೀರ ಅದಾದ ಮೇಲೆ ಅನಿರುದ್ಧ ನೋಡಿದ ಇದರ ಮೇಲೆ ಇನ್ನೊಂದು ಕವರ್ ಹಾಕಿದ್ರೆ ಒಳ್ಳೆಯದಲ್ಲ ಅಂತ ಪ್ರದ್ಯುಮ್ನ ಹೊಟ್ಟೆಗೆ ಕೊಟ್ಟ ಆ ಪ್ರದ್ಯುಮ್ನ ಕೊಟ್ಟ ಶರೀರವೇ ಸ್ಥೂಲ ಶರೀರ ಈ ಸ್ಥೂಲ ಶರೀರವನ್ನು ಪ್ರತ್ಯುನ್ನನಾದ ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲೂ ಕೂಡ ಏನೇನಿದೆ, ಸೇಮ್ ಅದು ಚಿಕ್ಕದು, ಅದಕ್ಕಿಂತ ಚೂರು ದೊಡ್ಡದು ಅನಿರುದ್ಧ ಶರೀರ, ಅದಕ್ಕಿಂತ ಬಹಳ ದೊಡ್ಡದು ಈ ಶರೀರ. ಆದರೆ ಆ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಅವಳಗಿರುವ ಏನೇನಿದೆ, ಮೂರು ಸೂಕ್ಷ್ಮ ಗುಣಗಳು, 16 ಕಲೆಗಳು ಎಲ್ಲ ಇವೆ. ಆದರೆ ಈ ಅನಿರುದ್ಧ ದೇಹದಲ್ಲೂ ಕೂಡ ಸೂಕ್ಷ್ಮವಾದ ಗುಣಗಳೇ ಇವೆ. ಈ ಶರೀರದಲ್ಲಿ ಸ್ಥೂಲ ಗುಣಗಳು, ಸ್ಥೂಲ ಶರೀರ ಸೃಷ್ಟಿ ಮಾಡೋ ಕಾಲಕ್ಕೆ ಗುಣಗಳು ಬೆರೆಸಿದ, ಅದ ಮೇಲೆ 16 24 ಮಾಡಿದ, ಚೆನ್ನಾಗಿ ಎಕ್ಸ್ಪ್ಯಾಂಡ್ ಮಾಡಿ ಚೆನ್ನಾಗಿಟ್ಟ, ಇಷ್ಟು ಶರೀರವನ್ನು ಭಗವಂತ ನಿರ್ಮಾಣ ಮಾಡಿದ, ದೊಡ್ಡದಾಗಿ ನಿರ್ಮಾಣ ಮಾಡಿದ. ಮಾಡಿದ ಮೇಲೆ ಈ ಶರೀರದಲ್ಲಿ ಜೀವನನ್ನ ಇಟ್ಟ, ಜೀವಂ ನಿವೇಶ್ಯ ಹೇಗೆ ಅಂಗಾರೇ ವರ್ತನೆ ಜೀವ, ಅಂಗಾರೆ ವರ್ತನೆ ಜೀವ, ಅಂಗಾರ ಕೆಂಡ ಅಂಗಾರ ಅಂದ್ರೆ ಕೆಂಡ, ಇಜ್ಜಲಲ್ಲ ಇಂಧನ, ಅಂಗಾರ ಅಂದ್ರೆ ಅಗ್ನಿ ಸಹಿತ ಇಜ್ಜಲನ್ನ ಅಂಗಾರ. ಅದಕ್ಕೆ ನಮ್ಮವರು ಅಂಗಾರ ಹಚ್ಕೊಂಡಿದ್ದೀರಾ ಅಂದ್ರೆ ಅಂಗಾರ ಹಚ್ಕೊಳಿಕಾಗಲ್ಲ, ಸುಟ್ಟೋಗ ಕೈ ಅಂಗಾರ ಶೇಷ ಕಣ್ಣಕ್ ಮಾಡಿದ್ಮೇಲೆ ಅದನ್ನ ಹಚ್ಕೊಳ್ಳೋದು, ಅಂಗಾರ ಶೇಷ ಅಂಗಾರ ಹಚ್ಕೊಳಿಕಾಗಲ್ಲ, ಅದಕ್ಕೆ ಅಂಗಾರ ಶೇಷ ಅಂತೇವಲ್ಲ ಅದಕ್ಕೆ ಅಂಗಾರ. ಅದಕ್ಕೆ ಹೇಳ್ತಾರೆ ಈ ಹೋಮದ ಕಾಲದಲ್ಲಿ ಹೇಳ್ತಾರೆ ಅಗ್ನಿ ತನ್ನಿ ಅಂತ, ನೀವೇನ್ ತರೋದು ಕೆಂಡ ತರ್ತೀರ? ಆಚಾರ ಹೇಳಿದ್ರೆ ನಾನು ಹೇಳಿದ್ರು ನಿಮಗೆ ಅಗ್ನಿ ಮಾತ್ರ ತನ್ನಿ, ನೀವ್ಯಾಕೆ ಇಜ್ಜಲು ಹೊತ್ಕೊಂಡು ಬಂದಿರಾ, ನನಗೆ ಇಜ್ಜಲು ಸಹಿತ ಅಗ್ನಿ ಬೇಡ, ಬರೇ ಅಗ್ನಿ ಬೇಕು ಅಂದ್ರೆ ಎಲ್ಲಿ ತರ್ತೀರ ಅಲ್ವ? ಇಜ್ಜಲು ಸಹಿತವಾಗಿ ಅಗ್ನಿ ಬರಬೇಕು, ಆದರೆ ಅಗ್ನಿ ಬೇರೆ ಇಜ್ಜಲು ಬೇರೆ, ಆದರೆ ಕಲಿಯೋದೇನು ಅಗ್ನಿ ತಂದೀನ ಅಂದ್ರೆ ನೀವು ತರೋದು ಅದನ್ನೇ ಅಷ್ಟು ನೆನಪಿರಲ್ಲ ನೋಡಿ, ಅಗ್ನಿ ನೋಡ್ರಿ ಅಗ್ನಿ ಅಂತ ಹೇಳ್ತೀರಾ. ಅಂದರೆ ಇಜ್ಜಲನ್ನು ನೋಡೆ ಅಗ್ನಿ ಬೆರಕ, ಇಜ್ಜಲನ್ನು ನೋಡೆ ಅಗ್ನಿ ಅಗ್ನಿ ಅಂತ ಹೇಗೆ ಕರೀತಾರೋ, ಜೀವನಿಂದ ಬೆರಕ ಶರೀರ ಜೀವ ಒಳಗಿದ್ದಾನಲ್ಲ, ಯದ್ಯಪಿ ಜೀವ ಬೇರೆ ಶರೀರ ಬೇರೆ, ಆದರೆ ಕರೆಯೋದೇನು ಇದನ್ನು ನೋಡೆ ಜೀವ 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 ಅಂತ ಕರೆಯೋದು. ಆ ಥರ ಮಾಡಿದ ಅಂದರೆ ಭಗವಂತ ಎಷ್ಟು ಟೆಕ್ನಿಕ್ ಆಗಿ ಒಳಗಿಟ್ಟ ಅಂದರೆ ಯಾರಿಗೂ ಕೂಡ ನಾನು ಬೇರೆ 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 ಎಂಬ ಎಚ್ಚರ ಬರಲೇಬಾರದು. ಆ ಥರ ಪ್ರವೇಶ ಮಾಡಿಸಿದ ಜೀವನ. ಅದಕ್ಕೆ ನೋಡಿ ಎಷ್ಟು ನಾವು ಪ್ರವಚನ ಹೇಳಿದ್ರು, ನೀವೆಷ್ಟೆಲ್ಲ ಪ್ರವಚನ ಕೇಳಿದ್ರು, ಸ್ನಾನ ಆದ ಮೇಲೆ ಕರಡಿ ಬಂದು ನಿಂತರೆ ಮುಗೀತು, ನಾನೇ 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 ಎಷ್ಟು ಚೆನ್ನಾಗಿದ್ದೇನೆ ಅಂತ ಎಂಟರವರೆಗೆ ಯಾರಿಗಾದ್ರೂ ಬಂದಿದ್ರೆ ನಮಸ್ಕಾರ ಅಂತೇಳಿ ಅಪ್ಪನ ಬರಲ್ಲ. ಜೀವ ಜೀವಕ್ಕೆ ಬೇರೆ ಸರ್ವತ್ರ, ಜೀವ ಜಡಕ್ಕೆ ಬೇರೆ ಕಾಳ ಕುಟ್ಟಿ ಕುಟ್ಟಿ ಕಾಳ ಸರ್ವಿರುತ್ತೆ, ಜೀವಕ್ಕೆ ಜಡಕ್ಕೆ ಬೇರೆ ಅನುಷ್ಠಾನಕ್ಕೆ ಬಂತು ಹೋಯ್ತು, ಹೇಳೋದೆಲ್ಲ ದ್ವೈತ ಮಾಡೋದೇ ಅದ್ವೈತ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ ಅದು ಬಂದದ್ದೇ ಲಿಂಗದೇಹದಿಂದ, ಲಿಂಗದೇಹದ ಪ್ರಭಾವದಿಂದ ಭಗವಂತ ಈ ತರ ಜೀವನನ್ನ ಪ್ರವೇಶ ಮಾಡಿಸಿ ನಂಬುದಿಲ್ಲ. ಜೊತೆಗೆ ದೇವತೆಗಳನ್ನ ಪ್ರವೇಶ ಮಾಡಿಸಿದ, ದೈತ್ಯರನ್ನ ಪ್ರವೇಶ ಮಾಡಿಸಿದ, ದೇವತೆಗಳ ಮೂಲಕ ತಾನೇ ಯಾವುದು ಪುಣ್ಯ ಆದರೂ ಕೂಡ ನಾ ಮಾಡಿದೆ ನಾ ಮಾಡಿದೆ, ಪಾಪ ಆದರೂ ಕೂಡ ನಾ ಮಾಡಿದೆ ಅಂತ ಬಂತು ಎದ್ದಿ ಅಂದ್ರಲ್ಲಿ. ಪಾಪ ಮಾಡಿದ್ದೇನೆ ಎಂಬುದೇ ಮಹಾಪಾಪ ಅಂದ್ರು, ಒಂದು ಅರ್ಥವೇ ಆಗಿಲ್ಲ. ಆಗ ಪಾಪ ಮಾಡಿಲ್ಲ ಆಗಲ್ಲ, ಪಾಪ ಆಗಿದೆ ನಮ್ಮಿಂದ ಆಗಿದೆ, ನಾನಾಗಿ ಮಾಡಲಾರೆ, ದೇವ ನನ್ನ ಕರ್ಮಾನುಸಾರ ಮಾಡಿಸಿದ ಎಂಬ ಎಚ್ಚರ ಇತ್ತ. ಅದು ಪಶ್ಚಾತ್ತಾಪದ ಲಕ್ಷಣ, ದೇವರೇ ಮಾಡಿಸಿದ್ದು. ಅಂದ್ರೆ ದೇವರು ಮಾಡಿಸಿದ್ರೆ ನಾನೇ ದುಃಖ ಪಡಲಿ ಅಲ್ಲ, ದೇವ ತನ್ನ ಖುಷಿ ಬಂದಂತೆ ಮಾಡಿಸಲಿಲ್ಲ. ನನ್ನಲ್ಲಿ ದೋಷ ಇದೆ, ಆ ದೋಷ ಇದ್ದದ್ದರಿಂದ ಮಾಡಿಸಿದ, ದೋಷ ಪಡದದ್ದಕ್ಕೆ ದುಃಖ, ದೋಷ ಇದ್ದದ್ದಕ್ಕೆ ದುಃಖ. ಅದು ಪಶ್ಚಾತ್ತಾಪದ ಲಕ್ಷಣ. ನಾವು ಆ ಪಡಲು ನೋಡಿ ಗುರುಮಂತ್ರ ಮಾಡಬೇಕು, ಯಾಕೋ ಮಾಡಲೇಬೇಕು, ಕಾಫಿ ಕೊಡಲಾಗಬೇಕು, ಬೆಳಿಬೇಕು, ತಲೆ ನೋವು ಅಂತ ನೆಪ ಪಕ್ಕದವರು ಹಾಗೆ ಇರ್ತಾರೆ. ನಮಗಿಂತ ಕುಳಿ ಚೂರುತ್ತಲ್ಲ ಎತ್ತುಕೊಳ್ಳೆ ಬಾಕಲ್ಲು ಹೂದ ಅಭಿಮಾನ ಹೂದ ಕಾಫಿ ಕೊಡು ಏನ ಗುರುಮಂತ್ರ ಏನು ಪರವಾಗಿಲ್ಲ, ದೇವರು ಏನಾದ್ರು ತುಂಬಲ್ಲ ಕುಡಿದು ಬಿಡು ಅಂತ ಕುಡಿದು ಬಿಡ್ತಾನೆ. ಕಲಿ ಪಕ್ಕದಲ್ಲೇ ಕೊಡ್ತಾನೆ, ಅಭಿಮಾನದ ರೂಪದಲ್ಲೇ ನಡೆಸಲಿಕ್ಕೆ ಅವನು ಎಷ್ಟು ಪ್ರಯತ್ನ. ಏಕಾದಶಿ ಅಂತೂ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಅಲ್ವಾ, ಎಲ್ಲರೂ ಸದಾ ಪ್ರಯತ್ನ ಮಾಡಿ ನಮ್ಮಿಂದ ಭಟ್ರ ಮಾಡಲಿಕ್ಕಾಗಿ ಅಭಿಮಾನ ಎಲ್ಲರಿಗೂ ಮುಖ್ಯ ಬರುತ್ತೆ. ಅವರು ಬೇಕು ದಿವಸ ಮುಖ ಮಾಡಲ್ಲ, ಅವ್ರು ಮಾಡಿದವರು ಇರ್ತಾರೆ. ಏಕಾದಶಿ ಮಾತ್ರ ಅವರೆಲ್ಲ ಅಭಿಮಾನ ಬರ್ಬಿಡ್ತಾರೆ. ಅಯ್ಯೋ ನಿಮಗೆ ಎಲ್ಲ ಕಟ್ಟಾಗುತ್ತೆ, ಜ್ಞಾನ ಪ್ರಮಾಣ ಏಕಾದಶಿ ಮುಖ್ಯ ಅಲ್ಲ, ತಿಳ್ಕೊಳ್ಳಿ ಈ ತರ ಆಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ ದೇವತೆಗಳನ್ನ ದೈತ್ಯರನ್ನ ಪ್ರವೇಶ ಮಾಡಿಸಿ ಅವರೊಳಗೆ ತಾನು ಜೀವಾನ್ ಅಧಿನಿಷ್ಠತಿ ಎಲ್ಲರ ನಿಯಾಮ ಮಾಡ್ತಾ ಇರ್ತಾನೆ ಅವರವರ ಕರ್ಮಾನುಸಾರ. ಇಲ್ಲೆಲ್ಲ ಕಡೆ ಕೂಡ ಎಡವೇ ಬೀಳಬಾರದು. ನಮ್ಮಿಂದ ಭಗವಂತ ಪಾಪ ಮಾಡಿಸಿದಾಗ ದುಃಖ ಪಡಬೇಕು, ಸ್ವಾಮಿ ನಮ್ಮಿಂದ ಮಾಡಿಸಿದೆಯಾ ದುಃಖ ಆಗ್ತಾ ಇದೆ, ಇಂಥ ಪಾಪ ಕಾರ್ಯ ನೀನು ನನ್ನಿಂದ ಮಾಡಿಸಲಿಕ್ಕೆ ನನ್ನದೇ ಕರ್ಮ ದೋಷ ಕಾರಣವಯ್ಯ, ಅದು ಕಡೆ ಅಂತ ದುಃಖದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಕೆಲವರು ಅಪಾರ್ಥ ಮಾಡಿಕೊಂಡು ದೇವರೇ ಮಾಡ್ತಾರೆ, ಆ ದೇವರಿಗೆ ಅದು ನನ್ಗೆ ಬೇಕಾಗಿಲ್ಲ ಅಂತ ಖುಷಿ ಅಂತ ಇರ್ತಾರೆ. ತಪ್ಪು ಕಡಿತಾರೆ, ಮಾಡಬಾರದೆಲ್ಲ ಮಾಡಿ ಅಂದ್ರೆ ಯಾವುದು ಆಗಬಾರದ ಅವೆಲ್ಲ ಆದರೆ ಅದನ್ನ ದೇವರಿಗೆ ನಂದಲ್ಲ ಅಂದ್ರೆ ಬಹಳ ತಪ್ಪು. ಹಾಗೆ ಅದೆಲ್ಲ ನಾನೇ ಮಾಡಿದ್ರೆ ಸುಂದರ ತಪ್ಪು, ಸ್ವಾಮಿ ಮಾಡಿಸ್ತಾ ಇದ್ದಾನೆ ನನ್ನ ದೋಷಾನುಸಾರ ಮಾಡಿಸ್ತಾ ಇದ್ದಾನೆ, ದೋಷ ಇದ್ದದ್ದಕ್ಕೆ ದುಃಖ, ದೇವರಲ್ಲಿ ಪ್ರಾರ್ಥನೆ ಮಾಡಿಸಬೇಡ ಅಂತ ಈ ರೀತಿ ಬರಬೇಕು ಅಂತ ಹೇಳಿದಾಗ ನನಗೆ ಶ್ರೀಕೃಷ್ಣ ತುಂಬಾ ಇದೆ. ಗೌರವ ಮಾತ್ರ ಹೇಳಿದೆ ನಿಮ್ಮ ಪುಸ್ತಕ ತುಂಬಾ ಇರೋದೇ ಷೋರಶ
ಪರಮಾಚಾರ್ಯ ಸೊಪ್ಪೇನು ಮಾಡಿ.